ಸಂಕ್ರಮಣಕ್ಕೆ ಹೊರತು ವ್ಯಾಪ್ತಕ್ಕೂ ಅಲ್ಲ, ಅಣುವಿಗೂ ಅಲ್ಲ. ತೇಷಾಂಶ ಅಂಶಾನಾಂ ಪ್ರತ್ಯೇಕಂ ಚೇತನತ್ವೇನ ವಿರುದ್ಧ ದಿಕ್ರಿಯತ್ವಂ ಕ್ರಿಯಂ ಶರೀರಂ ಉನ್ಮಥೇತ ಅಕ್ರಿಯಂ ವಾಪದ್ಯೇತ. ತೇಷಾಂಶ ಅಂಶಾನಾಂ ಪ್ರತ್ಯೇಕಂ ಚೇತನತ್ವೇನ, ಮತ್ತು ಜೀವನ ಅಂಶಗಳನ್ನು ಒಪ್ಪಿಕೊಂಡ್ರೂ ಕೂಡ ಎಂಥ ಅಂಶಗಳವು, ಅವು ಚೇತನವೇ ಹೊರತು ಬೇರೆ ಅಲ್ಲ. ವಿರುದ್ಧಾದಿಕ್ರಿಯಂ ಶರೀರಂ ಉನ್ಮಥೇತ ಅಕ್ರಿಯಂ ವಾಪದ್ಯೇತ. ವಿರುದ್ಧಾದಿಕ್ರಿಯೆಗಳನ್ನು ಮಾಡಿಕೊಂಡಾಗ ಶರೀರ ಹಾಳಾಗಬೇಕು ಅಥವಾ ಕ್ರಿಯೆನೇ ಇಲ್ಲದೆ ಹೋಗಬೇಕು. ನಹಿ ಯುಗಪತ್ ಅನೇಕೇಶಾಂ ಐಕಮತ್ಯಂ ಸಂಭವತಿ, ಇನ್ನೊಂದು ವಾಕ್ಯ. ನಹಿ ಯುಗಪತ್ ಅನೇಕೇಶಾಂ ಐಕಮತ್ಯಂ ಸಂಭವತಿ ತಚ ಸಮುದಾಯೋ ನಾಮ ಕಶ್ಚಿತ್ ಧರ್ಮೀ ಭವತ್. ನಹಿ ಯುಗಪತ್ ಅನೇಕೇಶಾಂ, ಅವಯವಗಳಿವೆ, ಅಂಶಗಳಿವೆ, ಅವೆಲ್ಲ ಕೂಡ ಚೇತನ ಪ್ರತ್ಯೇಕ ಅಂತ ಒಪ್ಪಿಕೊಂಡ ಮೇಲೆ ಅವೆಲ್ಲ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಅವೆಲ್ಲವೂ ಚೇತನ ಆಗಿಬಿಟ್ರೆ ಯುಗಪತ್ ಅನೇಕೇಶಾಂ ಐಕಮತ್ಯಂ ಭವತಿ. ಎಲ್ಲವೂ ಒಂದು ರೀತಿಯಲ್ಲಿ ಸಿಂಕ್ರನೈಸ್ ಆಗಲಿ, ಐಕಮತ್ಯ ಅಂದ್ರೆ ಸಿಂಕ್ರನೈಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮುದಾಯೋ ನಾಮ ಕಶ್ಚಿತ್ ಧರ್ಮೀ ಭವತಿ. ಇನ್ನು ಸಮುದಾಯ ಅಂತಕ್ಕಂಥ ಪದಾರ್ಥಕ್ಕೆ ಒಂದು ಧರ್ಮಿ ಅಂತ ಕರೆಯೋದಿಲ್ಲ. ಅನೇಕ ಧರ್ಮಗಳು, ಸಮುದಾಯ ಅಂದ್ರೆ ಏನೋ, ಅನೇಕ ಧರ್ಮಿಗಳೇ ಹೊರತು ಒಂದು ಧರ್ಮಿ ಸಮುದಾಯ ಅಂತ ಕರೆಯೋದಿಲ್ಲ. ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಗುಂಪು ಅಂತ ಕರೆಯೋದಿಲ್ಲ. ಅವನು ಕೈಕಾಲೆಲ್ಲ ಇರಬಹುದು, ಆದ್ರೂ ಅವನು ಗುಂಪು ಅಂತ ಕರೆಯೋದಿಲ್ಲ. ಗುಂಪು ಅಂತ ಕರೆಯೋದು ಯಾವಾಗ? ಅನೇಕ ವ್ಯಕ್ತಿಗಳಿದ್ದಾಗ. ಸೊ ಒಬ್ಬ ವ್ಯಕ್ತಿ ಜೀವ ಸಾಂಶ ಅಂತ ಹೇಳಿದಾಗ ಅವನಿಗೆ ಅನೇಕವಾದಂತ ಅಂಶಗಳನ್ನು ಒಪ್ಪಿಕೊಂಡು ಪ್ರತ್ಯೇಕ ಅಂತ ಒಪ್ಪಿಕೊಂಡ್ರೆ ಆಗ ಅದು ದೋಷ ಬಂತು. ಮತ್ತೆ ಅವನ್ ಕರೆದಾಗ ಸಮುದಾಯ ಅಂತ ಕರೆದ್ರೆ ಅದನ್ನ ಒಂದ್ ಧರ್ಮಿ ಅಂತ ಕರೆಯಕ್ಕೆ ಬರೋದಿಲ್ಲ. ನಚ ಅಂಶ ಆರಬ್ಧೋ ಅಂಶಿ ಸ್ವೀಕರ್ತು ಶಕ್ಯತೆ. ನಚೆ ಅಂಶಾರಬ್ಧ ಅಂಶಿ ಸ್ವೀಕರ್ತು ಶಕ್ಯತೆ. ಅಂಶದಿಂದ ಹುಟ್ಟತಕ್ಕಂತ ಒಂದು ಅಂಶ ದೊಡ್ಡ ಅಂಶ ಮತ್ತು ಅಂಶಿಗಳಲ್ಲಿ ಅಂಶಿ ದೊಡ್ಡದು, ಅಂಶ ಸಣ್ಣದು. ಅಂಶಗಳಿಂದನೇ ಪ್ರಾರಂಭವಾಗಿ ಆರಬ್ಧವಾಗಿ ಒಂದು ಅಂಶಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅನಿತ್ಯತ್ವ ಪ್ರಸಂಗ, ಯಾವ ದೋಷ ಬರುತ್ತೆ ಅದಕ್ಕೆ ಅನಿತ್ಯತ್ವ ಅನ್ನೋ ದೋಷ ಬರುತ್ತೆ. ಇಷ್ಟೆಲ್ಲ ದೋಷಗಳಿರೋದ್ರಿಂದ ಅತಃ ಪರಿಶೇಷ ಆತ್ಮನಃ ವ್ಯಾಪ್ತತ್ವಮೇವ ಸಿದ್ಧತಿ. ಇದಿಷ್ಟು ಪೂರ್ವಪಕ್ಷೀಯವಾದ. ಜೀವಾತ್ಮ ಕೂಡ ಏನಾಗಿರಬೇಕು? ವ್ಯಾಪ್ತನೇ ಆಗಿರಬೇಕು ಅಂತ ಹೇಳಿದ. ಅಣುವೂ ಅಲ್ಲ ಅವನು, ಆಮೇಲೆ ಇನ್ನೇನಲ್ಲ, ಮಧ್ಯಮ ಪರಿಮಾಣದವನೂ ಅಲ್ಲ, ಶರೀರ ದೇಹ ಪರಿಮಾಣದವನೂ ಅಲ್ಲ. ಸರ್ವತ್ವ ವ್ಯಾಪ್ತವಾದಾಗ ಸಮಸ್ಯೆಗಳು ಬರೋದೇ ಇಲ್ಲ ಅಂತ ಅವನು ವಾದ ಇಟ್ಟುಕೊಂಡು ಜೀವ ಅಣುವಲ್ಲ ವ್ಯಾಪ್ತ ಅಂತ ಹೇಳಿದ. ತಥಾಚ ಪ್ರಯೋಗ. ಪ್ರಯೋಗ ಅಂದ್ರೇನು? ಅನುಮಾನ ರೂಪದಲ್ಲಿ ಹೇಗೆ ಹೇಳಬಹುದು ಅದನ್ನ ಅಂತ ಕೇಳಿದರೆ, ಸರ್ವಂ ಇದಂ ಮೂರ್ತಂ ಆತ್ಮನಾ ಸ್ಪೃಷ್ಟಂ ಮೂರ್ತತ್ವಾತ್ ಶರೀರವದಿತಿ. ಸರ್ವಮಿದಂ ಮೂರ್ತಂ ಆತ್ಮನಾ ಸ್ಪೃಷ್ಟಂ, ಮೂರ್ತ ಪದಾರ್ಥವೆಲ್ಲ ಜೀವನಿಂದ ವ್ಯಾಪ್ತವಾಗಿದೆ. ಮೂರ್ತತ್ವ ಶರೀರವಿದೆ, ಮೂರ್ತವಾಗಿರೋದ್ರೆ ಶರೀರ ಹೇಗೋ ಹಾಗೆ, ಶರೀರದಲ್ಲಿ ಎಲ್ಲಾ ಕಡೆ ಜೀವ ಇರೋ ಹಾಗೆ ಈ ಜಗತ್ತಿನ ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ಜೀವವ್ಯಾಪ್ತನಾಗಿದ್ದಾನೆ. ಸಂಯುಕ್ತಕ ವ್ಯಾಪ್ತಿ ಶ್ರುತಿ ವಿರೋಧಾತ್ ಅಣುಶ್ರುತೇರೇವ ಅಪ್ರಾಮಾಣ್ಯಂ. ಹಿಂದೆ ಹೇಳಿದಂತೆ ವ್ಯಾಪ್ತಾಹಿ ಆತ್ಮನಃ ಚೇತನಃ ನಿರ್ಗುಣಾಶ್ಚ ಸರ್ವಾತ್ಮನಃ ಸರ್ವರೂಪಾಃ ಅನಂತಾಃ ಅನ್ನೋ ಶ್ರುತಿ ಯುಕ್ತಿಯುಕ್ತವಾದ ಶ್ರುತಿ. ಆದ್ರಿಂದ ಅಣುರ್ಹಿ ಏಷ ಆತ್ಮ ಅಂತಕ್ಕಂಥ ಶ್ರುತಿಯನ್ನು ನೀವು ಕೋಟ್ ಮಾಡಿದರೆ ಅದು ಅಪ್ರಮಾಣನೇ. ತಥಾಚ ನ ಪ್ರಾಗುಕ್ತ ಸಮನ್ವಯ ಸಿದ್ಧಿ ಇತ್ಯೇವಂ ಪ್ರಾಪ್ತೇ ಸಿದ್ಧಾಂತೆಯ ಸೂತ್ರಂ ಅವತಾರ್ಯ ತಚ್ಛೇಷಮೇವ ಪೂರಯಿತು. ಇಂಥ ಅಪ್ರಾಮಾಣಿಕವಾದ ಶ್ರುತಿ ಒಂದಿರಬೇಕಾದ್ರೆ ಎಲ್ಲಾ ಶ್ರುತಿಗಳು ಅಪ್ರಮಾಣವಾಗೋದ್ರಿಂದ ಅವನ್ನ ಸಮನ್ವಯ ಮಾಡಿ ಅದರಿಂದ ಬ್ರಹ್ಮ ಪ್ರತಿಪಾದ್ಯ ಅಂತ ಹೇಳಿ ಅವನು ನಿರ್ದೋಷ ಅವನು ನಿಗುಣ ಪೂರ್ಣ ಅಂತ ಹೇಳೋದೆಲ್ಲ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ. ಅತ ಇತಿ ಉತ್ತರ. ಈಗ ಜೀವೋ ಅಣುರೇವಾ ತೀರ್ಮಾನ. ಜೀವೋ ಅಣುರೇವಾ, ಜೀವರ್ಯಾರು ವ್ಯಾಪ್ತಾರಲ್ಲ. ಜೀವ ಅಂತ ಹೇಳಿದ್ರೆ ಒಬ್ಬ ಜೀವ ಅಂತ ಅರ್ಥ ಅಲ್ಲ. ಮ್ಯಾನೇಜ್ ಮಾಡ್ತಾರಲ್ಲ ಅಂದ್ರೆ ಯಾರೋ ಮನುಷ್ಯ ಸಾಯ್ತಾನೆ ಅಂತಲ್ಲ, ಏನರ್ಥ? ಎಲ್ಲಾ ಮನುಷ್ಯರು ಸಾಯ್ತಾರೆ ಅಂತಾರೆ. ಎಲ್ಲಾ ಜೀವರು ಕೂಡ ಏನಾಗಿದ್ದಾರೆ? ಸ್ವರೂಪದಲ್ಲಿ ಅಣುವೇ ಆಗಿದ್ದಾರೆ. ನವ್ಯಾಪ್ತ ಜೀವ ವ್ಯಾಪ್ತನಲ್ಲ. ಉತ್ಕ್ರಾಂತಿ ಗತ್ಯ ಗತಿ ಗತಿ ಆಗತಿ ಮತ್ವಾತ್, ಉತ್ಕ್ರಾಂತಿ ಗತಿ ಆಗತಿ ಮತ್ವಾತ್ ಪತತ್ರಿ ಶರೀರವತ್. ಪತತ್ರಿ ಅಂದ್ರೆ ಪಕ್ಷಿ, ಪಕ್ಷಿಯ ದೇಹ ಹೇಗೆ ಅದು ಉತ್ಕ್ರಾಂತಿ ಗತಿ ಆಗತಿ ಓಡಾಟ ಇತ್ಯಾದಿ ಮಾಡ್ತಾ ಇದೆ. ಅದು ಅಣುವ ದೊಡ್ಡ ಚಿಕ್ಕದ ದೊಡ್ಡದೋ ಚಿಕ್ಕದು. ಸೊ ಜೀವಾಂಬನ ಏನಾಗಿದ್ದಾನೆ? ವ್ಯಾಪ್ತನಲ್ಲ, ಅಣುವಾಗಿದ್ದಾನೆ. ನಹಿ ವ್ಯಾಪ್ತ ದ್ರವ್ಯಸ್ಯ ವ್ಯೋಮಾದೇಹೆ ಉತ್ಕ್ರಾಮ ಉತ್ಕ್ರಾಂತಿ ಆದಿ ಅಸ್ತಿ. ನಹಿ ವ್ಯಾಪ್ತ ದ್ರವ್ಯಸ್ಯ ವ್ಯೋಮಾದೇಹೆ, ವ್ಯೋಮ ಅಂದ್ರೆ ಆಕಾಶ. ವ್ಯಾಪ್ತವಾದ ಪದಾರ್ಥಗಳು ಅಂತ ಏನಿವೆ ಅವಕ್ಕೆಲ್ಲ ಏನಿಲ್ಲ. ಉತ್ಕ್ರಾಂತಿಯಾದಿ ನಾ ಅಸ್ತಿ, ಉತ್ಕ್ರಾಂತಿ ಮೊದಲಾದವುಗಳಿಲ್ಲ. ಆದಿ ಶಬ್ದದಿಂದ ಗತಿ ಮತ್ತು ಆಗತಿ. ಅಥೋ ನಿರಾಕೃತಂ ನಿರಾಕೃತ ಮಧ್ಯಮ ಪರಿಮಾಣಸ್ಯ ಆತ್ಮನು ವ್ಯಾಪ್ತಿ ಅನುಪತ್ತೌ ಅಣುತ್ವಮೇವ ಸಿದ್ಧತಿ ಇತಿ ಭಾವ. ಹೀಗೆ ವ್ಯಾಪ್ತಿನೂ ಇಲ್ಲ, ಮಧ್ಯಮ ಪರಿಮಾಣವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇರದೆ ಮೂರು ಇಲ್ಲ, ವ್ಯಾಪ್ತನಾಗಬೇಕು. ಇಲ್ಲ ಮಧ್ಯಮ ಪರಿಮಾಣ ಇರಬೇಕು, ಇಲ್ಲ ಅಣುವಾಗಿರಬೇಕು. ಮಧ್ಯಮ ಪರಿಮಾಣ ಅಂದ್ರೇನು? ಇನ್ ಬಿಟ್ವೀನ್ ಅಣು ಒಂದು ವ್ಯಾಪ್ತ, ಎರಡರ ಮಧ್ಯೆ ಇರೋದೆಲ್ಲ ಏನದು ಮಧ್ಯಮ ಪರಿಮಾಣ. ಮೂರರಲ್ಲಿ ಮಧ್ಯಮ ಪರಿಮಾಣ ಆಗೋ ಚಾನ್ಸ್ ಇಲ್ಲ, ವ್ಯಾಪ್ತನಾಗೋ ಸಂಭವನೂ ಇಲ್ಲ. ಸೊ ಉಳಿದದ್ದು ಏನಾಗಿರ್ಬೇಕು? ಅವ ಜೀವ ಇದ್ದಾನೆ ಅಂತ ಗ್ಯಾರಂಟಿ. ದೇಹ ಏನಾಗಿರ್ಬೇಕು? ಅವನು ಅಣುವಾಗಿಯೇ ಇರಬೇಕು. ಏನಂತಾರೆ ಇದಕ್ಕೆ? ಪರಿಶೇಷ ಅಂತ ಹೇಳಿದ್ರು. ಪರಿಶೇಷ ಅಂದ್ರೆ ಏನು? ಇರೋ ಮೂರರಲ್ಲಿ ಎರಡಲ್ಲ ಅಂದ್ರೆ ಏನರ್ಥ? ಮೂರನೇದಾಗಿರ್ಬೇಕು ಅಂತ ಅರ್ಥ. ಅಥವಾ ನಿರಾಕೃತ ಮಧ್ಯಮ ಪರಿಮಾಣಸ್ಯ ಆತ್ಮನು ವ್ಯಾಪ್ತಿಯ ವ್ಯಾಪ್ತಿ ಅನುಪಪತ್ತವು ಅಣುತ್ವಮೇವ ಸಿದ್ಧತಿ. ವ್ಯಾಪ್ತಿ ಇಲ್ಲ ಅಂತ ಹೇಳಿದ ಮೇಲೆ ಅಣುತ್ವನೇ ಇರಬೇಕು. ಸತೀಶು ಆತ್ಮನಃ ಉತ್ಕ್ರಾಂತಿ ಗತ್ಯಾಗತಿಷು ಭವೇತ್ ವಿಭುತ್ವಾಭಾವ ತಾಯೇವ ಕುತಃ ಇತ್ಯತಃ ಸೈತಿ. ಹಾಗೆ ಪ್ರಶ್ನೆ ಬಂತು. ಸತೀಶು ಆತ್ಮನಃ ಉತ್ಕ್ರಾಂತಿ ಗತ್ಯಾಗತಿಷು ಭವೇತ್ ವಿಭುತ್ವಾಭಾವ ತಾಯೇವ ಕುತಃ ಇತ್ಯತಃ ಸೈತಿ. ಅದಕ್ಕೆ ಹೇಳ್ತಾರೆ ಸೈತಿ ಸ ಅಸ್ಮಾತ್ ಶರೀರಂ. ಅದು ಅದೆಲ್ಲ ಹೇಳಿದರಲ್ಲ, ಉತ್ಕ್ರಾಂತಿ ಇತ್ಯಾದಿ ಇವೆ ಅಂತ ಒಪ್ಪಿಕೊಂಡ್ರೆ ಮುಂದಿನ ಪ್ರಶ್ನೆ ಅವಧಿದೆ ಅಂತ ಏನು ಆಧಾರ ಅಂದ್ರೆ ಶ್ರುತಿ ಕೋಟ್ ಮಾಡಿದ್ರು. ಜೀವನಿಗೆ ಉತ್ಕ್ರಾಂತಿ ಗತಿ ಆಗತಿ ಇದೆ ಅಂತ ಹೇಳ್ತಕ್ಕಂತ ಶ್ರುತಿ. ಸಹ ಅಸ್ಮಾತ್ ಶರೀರ ಉತ್ಕ್ರಮ್ಯ ಈ ದೇಹ ಜೀವ ದೇಹದಿಂದ ಹೊರಹೊರಟು ಅಮುಂ ಲೋಕಂ ಅಭಿಗಚ್ಚತಿ ಈ ಲೋಕಕ್ಕೆ ಹೋಗ್ತಾನೆ. ಆಮೇಲೆ ಅಮುಷ್ಮಾತ್ ಇಮಂ ಲೋಕಂ ಆಗಚ್ಚತಿ ಆ ಲೋಕದಿಂದ ಈ ಲೋಕಕ್ಕೆ ಬರ್ತಾನೆ. ಕ್ಷೀಣೇ ಪುಣ್ಯ ಮತ್ತೆ ಲೋಕಂ ವಿಶಂತಿ ಈ ರೀತಿ. ಸ ಗರ್ಭೀಭವತಿ ಮುಂದೆ ಗರ್ಭದಲ್ಲಿ ಸೇರ್ತಾನೆ. ಸ ಪ್ರಸೂಯತೆ ಮುಂದೆ ಹುಟ್ಟುತ್ತಾನೆ. ಸ ಕರ್ಮ ಕುರುತೆ ಮುಂದೆ ಕಾರ್ಯಗಳನ್ನು ಮಾಡ್ತಾನೆ ಇತ್ಯಾದಿ ಪೌಷ್ಯಾಯಣ ಶ್ರುತಿ ಇರೋದ್ರಿಂದ ಉತ್ಕ್ರಾಂತಿ ಗತಿ ಆಗತಿ ಎಂಬುದು ಹೇತು. ಅಸಿದ್ಧೋ ಹೇತು, ಸೇತುವಿನ ಒಪ್ಪೋದಿಲ್ಲ ಅಂದ್ರೆ ಶ್ರುತಿ ಹೇಳ್ತಾ ಇದೆ ಉತ್ಕ್ರಾಂತಿ ಗತಿ ಆಗತಿಗಳು ಜೀವನಿಗಿದೆ, ಆದ್ದರಿಂದ ಜೀವ ಅಣುವೆ ಹೊರತು ವ್ಯಾಪ್ತಾನಲ್ಲ. ಮುಂದೆ ಪ್ರಶ್ನೆ, ತತ್ರ ಸ್ವಾತಂತ್ರ್ಯ ಪ್ರತೀತೇ. ನೂರ ಅರವತ್ತೊಂಬತ್ತು ಹೇಳಿ ಹಿಂದೆ ಮುಂದಾಗಿದೆ ಅಲ್ಲಿ ವಾಕ್ಯಗಳಿದೆ. ಎಷ್ಟಾಯ್ತು ಈಗ? ನೂರ ಅರವತ್ತೈದಾದ್ರೆ ನೂರ ಅರವತ್ತಾರು ನೂರ ಅರವತ್ತೇಳು ಅದೇ ತಾನೇ. ತತ್ರ ಸ್ವಾತಂತ್ರ್ಯ ಪ್ರತಿ ಸ್ವಾತಂತ್ರ್ಯ ಪ್ರತೀತೇ ಅದೇನಾ? ತತ್ರ ಸ್ವಾತಂತ್ರ್ಯ ಪ್ರತೀತೇ ಏಕ ಪ್ರಸೂಯತೆ ಜಂತು ಏಕಏವ ಪ್ರಮೀಯತೆ ಏಕೋನುಭುಂಕ್ತೆ ಸುಕೃತಂ ಏಕಏವ ಚತುಷ್ಕೃತಂ ಇತ್ಯಾದೇಶ್ಚ ಸ್ವಯಮೇವ ಇತ್ಯತೋ ವಕ್ತಿ. ಓಂ ಸ್ವಾತ್ಮನಾ ಚ ಉತ್ತರಯೋಃ ಓಂ ಸಹ ಏತೇನೈವ ಸ್ವಾತ್ಮನಾ ಪರೇಣ ಇಮಂ ಗರ್ಭಂ ಅನುಪ್ರವಿಶತಿ ಪರೇಣ ಜಾಯತೆ ಪರೇಣ ಕರ್ಮ ಕುರುತೆ ಪರೇಣ ನೀಯತೆ ಪರೇಣ ಉನ್ನೀಯತೆ ತಂ ವಾ ಏತಂ ಅಭಿವದಂತಿ ಸ್ವಾತ್ಮ ಇತಿ. ಏಷ ಹಿ ಆನಂದಮಾದತ್ತೇ ಏಷ ಹಿ ಏನಂ ಜೀವಂ ಅಭಿಜೀವಯತಿ ಏಷ ಉದ್ಗಮಯತಿ ಏಷ ಗಮಯತಿ ಏಷ ಆಗಮಯತಿ ಇತ್ಯುತ್ತರಯೋ ವಾಕ್ಯಯೋ ಪರಮಾತ್ಮನೈವ ಉತ್ಕ್ರಾಂತ್ಯಾದಯ. ಮಧ್ಯ ಒಂದು ಪ್ರಶ್ನೆ ಹಾಕ್ಕೊಂಡ್ರು. ಹಾಗಿದ್ರೆ ಓಹೋ ಜೀವಿಗೆ ಏನ್ ಹೇಳಿದ್ರಿ ನೀವೀಗ? ಉತ್ಕ್ರಾಂತಿ ಗತಿ ಆಗತಿ ಇವು ಮೂರು ಒಪ್ಕೊಂಡ್ರಲ್ಲ ಜೀವ ಮಾಡ್ತಾನೆ ಅಂತ ಹೇಳಿ, ಹಾಗೆ ಜೀವ ಸ್ವತಂತ್ರನೋ ಅಂತ ಪ್ರಶ್ನೆ ಬಂತು. ಜೀವ ಸ್ವತಂತ್ರನೋ ಅಂತ ಕೇಳಿದ್ರೆ ಅದು ಸಬ್ ವಿಷಯ, ಅದು ಸ್ವತಂತ್ರನಲ್ಲ ಜೀವ. ನೋಡೋದಕ್ಕೆ ಹೇಗೆ ಕಾಣಿಸುತ್ತೆ? ತತ್ರ ಸ್ವಾತಂತ್ರ್ಯ ಪ್ರತೀತೆ, ಸ್ವಾತಂತ್ರ್ಯ ಕಂಡ ಕಾಣುತ್ತೆ. ಏನು ಸ್ವಾತಂತ್ರ್ಯ ಹೇಗೆ ಅಂದ್ರೆ ಬರೋದು ಬರೋದು, ಗತಿ ಅಂದ್ರೆ ಹೋಗೋದು, ಆಗತಿ ಅಂದ್ರೆ ಗಮನ ಆಗಮನ, ಆಗತಿ ಆಗಮನ ಅಷ್ಟೇ ಅರ್ಥ. ಏಕ ಪ್ರಸೂಯತೆ ಜಂತು ಏಕ ಏವ ಪ್ರಮೀಯತೆ ಏಕೋ ನುಹುಂಕ್ತೆ ಸುಕೃತಂ ಏಕ ಏವ ಚ ದುಷ್ಕೃತಂ ಇತ್ಯಾದೇಶ್ಚ. ಒಂದು ವಾಕ್ಯ ಇದು. ಜಂತು ಒಬ್ಬ ಜೀವಿ ಏಕ ಪ್ರಸೂಯತೆ ಒಂಟಿಯಾಗಿ ಹುಟ್ಟಿ ಬರ್ತಾನೆ, ಏಕ ಏವ ಪ್ರಮೀಯತೆ ಒಂಟಿಯಾಗಿ ಸಾಯ್ತಾನೆ, ಏಕ ಅನುಭುಂಕ್ತೆ ಸುಕೃತಂ ಒಬ್ಬನೇ ಪುಣ್ಯದ ಫಲವನ್ನು ಅನುಭವಿಸ್ತಾನೆ, ಏಕ ಏವ ಚ ದುಷ್ಕೃತಂ ಪಾಪದ ಫಲವನ್ನು ಅವನೇ. ಇಂಪಾರ್ಟೆಂಟ್ ಇದು ಒಂದು ದೃಷ್ಟಿಯಿಂದ. ಇದು ಮಧ್ಯೆ ಬಂದ ಪ್ರಶ್ನೆ, ಒಳ್ಳೆ ಸುಭಾಷಿತ ಇದ್ದಾಗ ಸೂಕ್ತಿ. ಒಬ್ಬ ಮನುಷ್ಯ ಒಬ್ಬನೇ ಹುಟ್ಟುತ್ತಾನೆ ಅಂತ ಹೇಳಿದ್ರೆ ಎಷ್ಟೇ ಜೊತೆ ಜೊತೆ ಅಂತ ಹೇಳಿದ್ರು ಕೂಡ ಜೊತೆಗೆ ಎಲ್ಲರೂ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಹುಟ್ಟುತ್ತಾರೆ? ಒಬ್ಬನೇ. ಆಮೇಲೆ ಜಂತು ಏಕಏವ ಪ್ರಮೀಯತೆ ಸಪರೇಟಾಗಿ ಸಾಯ್ತಾನೆ, ಒಬ್ಬರು ಕೂಡ ಸಪರೇಟಾಗಿ ಸಾಯ್ತಾನೆ, ಸಪರೇಟಾಗಿ ಹುಟ್ಟುತ್ತಾನೆ, ಸಪರೇಟಾಗಿ ಸಾಯ್ತಾನೆ. ಅದೇ ರೀತಿ ಏಕೋನುಭುಂಕ್ತೆ ಸುಕೃತ ಪುಣ್ಯದ ಫಲ, ಅವ್ರು ಪುಣ್ಯ ಮಾಡಿದ್ದಾನೆ, ಆ ಪುಣ್ಯದ ಫಲ ಅವನಿಗೆ ಅನುಭವಿಸ್ ಬೇರೆಯವ್ರು ಅನುಭವಿಸಾಗಿಲ್ಲ, ಯಾರಿಗೆ ಬರುತ್ತೆ? ಅವನಿಗೆ ಅವನಿಗೆ ಬರುದು. ಅದೇ ರೀತಿ ಪಾಪ ಮಾಡಿದ್ದಾನೆ, ಪಾಪ ಯಾರು ಅನುಭವಿಸ್ಬೇಕಾಗ? ಈಗ ಕಳ್ಳ ಹೇಳಿದ್ರಲ್ಲ, ಮಿನಿಸ್ಟರ್ ಇದ್ದಾರೆ, ಮಗಳು ಇದಾಗಿದ್ರು ಬಾಳು ಹಿಡ್ಕೊಂಡು ಹೋದ್ರು, ಏನ್ ಮಾಡಾಗಿಲ್ಲೋ ಇಲ್ಲ. ಈಗ ಹೇಗೆ ಅನುಭವಿಸ್ತು ಪಾಪ ಮಾಡಿದವನು ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಈಗ ಅನುಭವಿಸ್ಬೇಕು. ಹೀಗೆ ಒಂದು ಜೀವನಿಗೆ ಒಂಟಿಯಾಗಿ ಹುಟ್ಟುತ್ತಾನೆ, ಒಂಟಿಯಾಗಿ ಸಾಯ್ತಾನೆ, ಒಂಟಿಯಾಗಿ ಸುಖ ಅನುಭವಿಸ್ತಾನೆ, ಒಂಟಿಯಾಗಿ ದುಃಖ ಅನುಭವಿಸ್ತಾನೆ. ಆದ್ರಿಂದ ಪ್ರತಿಯೊಬ್ಬರು ಅವನವನ ಅವನ ಜವಾಬ್ದಾರಿ ಅಂತ ಹೇಳಿದ್ರಿಂದ ಯಾರೋ ಹೇಳಿದ್ರು ಮಾಡಿದ್ರು ಅಂತ ಉಪಯೋಗ ಇಲ್ಲ. ಯಾರೋ ಹೇಳಿದ್ರು ಪರೀಕ್ಷೆ ಇಲ್ಲ ಅಂತ ಹೋಗ್ಲಿಲ್ಲ, ಯಾರೋ ಹೇಳಿದ್ರು ಪಾಸ್ ಮಾಡ್ಬಿಡ್ತಾರೆ ಅವನನ್ನ, ಏನ್ ಮಾಡ್ತಾರೆ ಅಲ್ಲಿಗೆ ಫೇಲು. ಯಾಕೆ ಹೋಗ್ಬೇಕಾದ್ರೆ ಇವನ್ ಜವಾಬ್ದಾರಿ ಹೊರತು ಯಾರೋ ಹೇಳಿದ್ರು ಮಾತಿಗೆ ಅರ್ಥ ಇಲ್ಲ. ಅದೇ ರೀತಿ ಇವತ್ತು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ವೈರಾಗ್ಯ ಬರುತ್ತೆ ಮನುಷ್ಯನಿಗೆ. ಯಾರೋ ಹೇಳಿದ್ರು ಏನೋ ಮಾಡಿದ್ರು, ಅವೆಲ್ಲ ಒಂದು ಏನೋ ಮಾಡಿಬಿಡೋಣ, ಅವೆಲ್ಲ ಸಾಧ್ಯ ಇಲ್ಲ. ಒನ್ ಬೈ ಒನ್ ಒಬ್ಬೊಬ್ಬನೇ ಮಾಡ್ಬೇಕವ್ರು, ಬೇರೆಯವರಿಲ್ಲ. ನೋಡೋದಕ್ಕೆ ಏನು ಅನಿಸುತ್ತೆ ಇಲ್ಲಿ, ಏಕಃ ಪ್ರಸೂಯತೆ, ಒಬ್ಬನೇ ಹುಟ್ಟುತ್ತಾನೆ, ಒಬ್ಬನೇ ಅವನೇ ಮಾಡ್ತಾನೆ ಎಂಬ ಅರ್ಥ ಬಂದ ಕಾಣುತ್ತೆ. ಅವನೇ ಹುಟ್ಟುತ್ತಾನೆ, ಅವನೇ ಸಾಯ್ತಾನೆ, ಅವನೇ ಅನುಭವಿಸ್ತಾನೆ ಅಂತ ಹೇಳೋದ್ರಿಂದ ಸ್ವಾತಂತ್ರ್ಯ ಬರಲಿ ಅಂದ್ರೆ ಸ್ವಯಮೇವ ಇತ್ಯತೋ ಭಕ್ತಿ. ಅದಕ್ಕೆ ಅರ್ಥ ಇದು ಪೂರ್ವಪಕ್ಷ, ಅದಕ್ಕೆ ಉತ್ತರ. ಓಂ ಸ್ವಾತ್ಮನಾಚ ಉತ್ತರ ಯೋ ಹೋ ಓಂ. ಆ ಹಿಂದಿನ ವಾಕ್ಯ ಕೋಟ್ ಮಾಡಿದ್ವಿ ಅಂತ ತಿಳ್ಕೊಂಡು ನೀವೇನು ಅಪಾರ್ಥ ಮಾಡ್ಕೊಂಡೋಗಿ ಹೋಗಬೇಡಿ. ಜೀವನಿಗೆ ಉತ್ಕ್ರಾಂತಿ ಇದೆ, ಗತಿ ಇದೆ, ಆಗತಿ ಇದೆ. ಅದನ್ನ ಆಗತಿ ಯಾತಕ್ಕೆ ಹೇಳಿದ್ವಿ ನಾವು, ಅದನ್ನ ಅಣು ಅಂತ ಹೇಳೋದಕ್ಕೆ ಹೇಳಿದ್ವಿ ಹೊರತು ಸ್ವಾತಂತ್ರ್ಯ ಇದೆ ಅಂತ ಹೇಳೋದಕ್ಕೆ ಅಲ್ಲ. ಅದು ಜೈಲಿಂದ ಒಬ್ಬನ್ನೇ ಕರ್ಕೊಂಡ್ಬರ್ತಾರೆ, ಒಬ್ಬನ್ನೇ ಒಳಗೆ ಹಾಕ್ತಾರೆ ಅಂತ ಹೇಳಿದ್ರೆ ಸ್ವತಂತ್ರ ಏನು? ಓ ಸ್ವತಂತ್ರ ಆಗಿದ್ರೆ ಏನಾಗ್ತಿದ್ದಿಲ್ಲ, ಅವನು ಜೈಲಿಗೆ ಹೋಗ್ತಿದ್ದಿಲ್ಲ ಫಸ್ಟ್, ಜೈಲಿಗೆ ಹೋಗ್ತಿದ್ದಿಲ್ಲ. ಆದ್ರಿಂದ ಪ್ರಶ್ನೆ ಬೇರೆ. ಅದಕ್ಕೆ ಹೇಳ್ತಾರೆ ಈಗ ಎಲ್ಲಿ ಜೀವನಿಗೆ ಉತ್ಕ್ರಾಂತಿ ಗತಿ ಆಗತಿ ಅಂತ ಹೇಳಿದ್ದೇವೋ ಅದು ಅವನಿಗೆ ತನ್ನಷ್ಟಾನೇ ಆಗೋದಿಲ್ಲ. ಸಹ ಆ ಜೀವನು ಏತೇನೈವ ಸ್ವಾತ್ಮನ, ಪರಮಾತ್ಮ ಇದ್ದಾನೆ ಅವನು ಮಾಡಿಸ್ತಾನೆ. ಇವತ್ತು ಕಳ್ಳ ಹೊರಗೆ ಬರಲಕ್ಕೂ ಕರ್ಕೊಂಡ್ಬರ್ಬೇಕು, ಅವರು ಒಳಗೆ ಹೋಗ್ಲಿಕ್ಕೆ ಹೊರಗೆ ಬಿಡಬೇಕು, ಹೊರತು ಕೋಟಿ ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಇರ್ತಾರೆ ಮತ್ತೆ ಬಿಡೋದಿಲ್ಲ. ಕೋಟಿ ಕರ್ಕೊಂಡು ಹೋಗಿ ಅಲ್ಲಿ ಯಾವಾಗಲೂ ಜೊತೆಗೆ ಆಗಿರ್ತಾರೋ, ದೇವರು ಏನಾಗಿರ್ತಾನೆ ಯಾವಾಗಲೂ ಕೂಡ ಜೊತೆಗಿದ್ದು ಮಾಡಿಸ್ತಾನೆ. ಹೊರತು ಜೀವನಿಗೆ ಏನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಸ್ವಾತ್ಮನ ಪರೇಣ ಇಮಂ ಗರ್ಭಂ ಅನುಪ್ರವಿಶತಿ. ಜೀವನಿಗೆ ಗರ್ಭಪ್ರವೇಶ ಅಂತ ಹೇಳಿದ ಮಾತ್ರಕ್ಕೆ ಇಷ್ಟಪಟ್ಟು ಗರ್ಭಕ್ಕೆ ಹೋಗಾಗಿಲ್ಲ ಅವನು. ದೇವರು ಎಲ್ಲಿ ತರ್ತಾನೆ ಅಲ್ಲೇ ಹೋಗಬೇಕು, ಬೇರೆ ದಾರಿ ಇಲ್ಲ ಅವನಿಗೆ. ಇಮಂ ಗರ್ಭಂ ಅನುಪ್ರವಿಶತಿ ಪರೇಣ ಜಾಯತೆ. ಮತ್ತೆ ಹುಟ್ಟೋದು ಕೂಡ ಇಷ್ಟಪಟ್ಟ ಹುಟ್ಟಕ್ಕೆ ಬರೋದಿಲ್ಲ ಅವನು, ದೇವರು ಹುಟ್ಟಿಸಿದಾಗಲೇ ಹುಟ್ಟಬೇಕು, ಅವ್ರು ಬೇರೆ ದಾರಿ ಇಲ್ಲ. ಪರೇಣ ಕರ್ಮ ಕುರುತೆ, ಮತ್ತೇನೇ ಕೆಲಸ ಮಾಡಬೇಕಾದ್ರೆ ಏನಿರ್ಬೇಕು? ಮತ್ತೆ ಪರ ಹರಿದೇವ ಪರಹ, ಪರಮಾತ್ಮನಿಂದನೇ ಕರ್ಮವನ್ನು ಮಾಡ್ತಾನೆ. ಪರೇಣ ನೀಯತೆ, ಎಲ್ಲಿಗೆ ಹೋದ್ರು ಕೂಡ ಜೊತೆ ಕರ್ಕೊಂಡು ಹೋಗೋದು ಯಾರು? ದೇವರೇ. ಪರೇಣ ಉನ್ನೀಯತೆ, ಮೇಲಕ್ಕೆ ಹೋಗಬೇಕಾದ್ರು ದೇವರೇ ಅನುಗ್ರಹ ಮಾಡಬೇಕು. ತಂ ವಾದ ತಂ ವಾಯೇ ತಮ್ಮ ಅಭಿವದಂತೆ ಸ್ವಾತ್ಮ ಇತಿ. ಅದು ದೇವ್ರನ್ನ ಏನಂತ ಕರೀತಾರೆ? ಅದಕ್ಕೆ ಸ್ವಾತ್ಮ ಅಂತ ದೇವರಿಗೆ. ಸ್ವ ಆತ್ಮ ಸ್ವಾಧೀನ ಆತ್ಮ ಎಷ್ಟು ಸಹ ಪರಮಾತ್ಮನ ದಿನದ ದೇಹ ನಮ್ದು ಯಾರು ನಮ್ಮ ದಿನದಲ್ಲಿಲ್ಲ. ಇವತ್ತು ಮನೆಯ ಬಾಡಿಗೆ ಮನೇಲಿ ಇರ್ತಾನೆ, ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ರು ಕೂಡ ಮನೆ ಯಾರ್ದಲ್ಲ? ಅವನದಲ್ಲ. ದೇಹದಲ್ಲ ಬಿದ್ರು ಕೂಡ ದೇಹ ಯಾರ್ದಲ್ಲ? ನಮ್ದಲ್ಲ. ಈಶಾವಾಸ್ಯ ಮಿದಂ ಸರ್ವಂ. ಅವನ ದೇಹ ಇಟ್ಕೊಂಡಿರೋದು ಒಬ್ಬನೇ. ದೇವರೊಬ್ಬನಿಗೆ ಏನಿದೆ? ಸ್ವಂತ ಅಂತ ಪದಾರ್ಥ ಉಪಯೋಗಿಸ್ಬೇಕಾದ್ರೆ ಯಾರಿಗೂ ಉಪಯೋಗಿಸ್ಬೇಕು ಅದನ್ನ? ದೇವ್ರಿಗೆ. ಉಳಿದವ್ರಿಗೆ ಯಾರಿಗೂ ಏನಿಲ್ಲ, ದೊಡ್ಡ ಆಫೀಸು ಸಾವಿರಾರು ಕೆಲಸ ಮಾಡ್ತಾರೆ, ಯಾರು ಓನರ್ಸ್ ಅಲ್ಲ. ಅದಕ್ಕೆ ಅಷ್ಟು ಜನ ಕೆಲಸಗಾರಲ್ಲಿ ಯಾರು ಕೂಡ ಏನಲ್ಲ, ಮತ್ತೆ ಎಲ್ಲರೂ ಜಾಯಿಂಟ್ ಆಗಿ ಓನರ್ಸ್ ಅಲ್ಲ. ಮತ್ತೆ ಒಬ್ಬೊಬ್ಬನು ಓನರ್ ಅಲ್ಲ, ವರ್ಕರ್ಸ್ ಹೊರತವ್ರು ಏನಲ್ಲ, ಓನರ್ಸ್ ಸಾವಿರಾರು ಜನ ಇರಬಹುದು, ಅವ್ರಿಗೆ ಯಾರಿಗೂ ಓನರ್ಶಿಪ್ ಇಲ್ಲ. ಅದೇ ರೀತಿ ಅನಂತ ಅನಂತ ಜೀವರು ದೇಹದಲ್ಲಿ ಇದ್ರು ಕೂಡ ಏನಿಲ್ಲ, ಅವರಿಗೆ ಸ್ವಾತಂತ್ರ್ಯ ಇಲ್ಲ, ಓನರ್ಶಿಪ್ ಇಲ್ಲ ಅವರಿಗೆ. ಓನರ್ಶಿಪ್ ಇರೋದು ಯಾರಿಗೆ? ಭಗವಂತನಿಗೆ ಮಾತ್ರ. ಪರೇಣ ಇಮ್ಮ ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ ಎ ಸಿ ರೂಮ್ ಇರುತ್ತೆ ಅವ್ರಿಗೆ, ಇಷ್ಟ ಆದ್ರೂ ಅವಂದಲ್ಲ ಅದು, ಎ ಸಿ ರೂಮ್ ಆದ್ರೂ ಅವಂದಲ್ಲ. ಇನ್ನೊಬ್ರು ಆಡಿದಾರೆ ಸ್ಕೂಲು, ಅಲ್ಲಿ ಬರುತ್ತಲ್ಲ ಪೇಪರ್ನಲ್ಲಿ ಯಾರ್ದು ಮರದ ಕೇಳಿ ಪಾಠ ಮಾಡ್ತಾರೆ ಎಂದು ಕೇಳಿ, ಅಲ್ಲೂ ಕೂಡ ಅದು ಯಾರ್ದಲ್ಲ? ಮತ್ತೆ ಆ ಪರ್ಣ ಕುಟ್ಟಿರೋ ಅವ್ರದಲ್ಲ, ಏನೇ ಒಂದು ಶೆಡ್ ಹಾಕಿದ್ರು ಕೂಡ, ಶೆಡ್ ಅಲ್ಲಿ ಪಾಠ ಮಾಡಿದ್ರು ಕೂಡ, ಶೆಡ್ ಕೂಡ ಯಾರ್ದಲ್ಲ? ಮೇಷ್ಟ್ರದಲ್ಲ. ಅದ ಸಾಮಾನ್ಯ ದೇಹ ತಗೊಂಡ್ರು ದೇಹ ನಮ್ಮದಲ್ಲ, ಭಾರಿ ದೊಡ್ಡ ದೇಹ ದೇವರು ಕೊಟ್ಟರು ಕೂಡ ಏನಲ್ಲ ಅದು, ಅವ್ರದಲ್ಲ, ದೇವ್ರ ದೇಹ, ಪ್ರತಿಯೊಂದು ದೇವರ ದೇಹ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಆಗ ನಿಜವಾಗ್ಲೂ ಕೂಡ ಸ್ವಾತಂತ್ರ್ಯ ಪ್ರತಿ ಹೊರಟೋಯ್ತಾರೆ. ಅದೇ ಅಷ್ಟು ಕೆಲವರು ಭಾರಿ ಶ್ರೀಮಂತರಾಗಿ ಹುಟ್ಟಿದ್ರೆ ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅಂತ ಅರ್ಥ ಅರ್ಥನ ಅವರದ್ದು. ಸ್ಟಿಲ್ ಏನವರೆಲ್ಲ ವರ್ಕರ್ಸೇ, ಯಾರು ಓನರ್ಸ್ ಅಲ್ಲ. ಸ್ವಾತ್ಮೆ ಅಯ್ಯೇ ಸಹಿ ಏವ ಆನಂದ ಮಾದತ್ತೇ. ಅದೇ ರೀತಿ ಜೀವ ದೇವರು ಆನಂದ ಕೊಡೋದು ಕೂಡ ಯಾರು? ದೇವರೇ. ಏಷ ಏ ನಮ್ ಜೀವಂ ಅಭಿಜೀವಯತಿ. ಜೀವ ಜೀವ ಅನ್ಸ್ಕೊಂಡಿರೋದು ಕೂಡ ದೇವರಿಂದನೇ. ಜೀವೋ ವಿನಯಿತ ಸಾಕ್ಷಿ. ಉದ್ಗಮಯತಿ ಮೇಲಕ್ಕೆತ್ತೋದು, ಆಮೇಲೆ ಏಷ ಗಮಯತಿ ಒಯ್ಯೋದು, ಆಗಮಯತಿ ತರೋದು. ಉದ್ಗಮಯತಿ ಉತ್ಕ್ರಾಂತಿ, ಗಮಯತಿ ಗತಿ, ಆಗಮಯತಿ ಆಗತಿ. ಸೊ ಉತ್ಕ್ರಾಂತಿ ಗತಿ ಆಗತಿಗಳನ್ನು ಜೀವನಿಗೆ ಇವೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯನೇ ಇವೆ ಅಂತ ಹೇಳಿ ನಾವು ಉಪಯೋಗಿಸಿದ್ದೆ. ಯಾತಕ್ಕೆ ಅದನ್ನ ಅಣು ಅಂತ ಹೇಳೋದಕ್ಕೆ ಅಷ್ಟೇ ಉಪಯೋಗಿಸಿದ್ದೆ ಹೊರತು ಸ್ವಾತಂತ್ರ್ಯ ಹೇಳೋದಕ್ಕೋಸ್ಕರ ಅಲ್ಲ. ಸ್ವಾತಂತ್ರ್ಯ ಮಾತ್ರ ಯಾವಾಗಲೂ ಜೀವನಿಗೆ ಹೊರತು ಬೇರೆಯವರಿಗಲ್ಲ. ಇತಿ ಉತ್ತರ ಯೋಹೋ ವಾಕ್ಯ ಯೋಹೋ ಪರಮಾತ್ಮನ ಇವ ಉತ್ಕ್ರಾಂತ್ಯಾದಯ. ಉತ್ತರ ವಾಕ್ಯಗಳು ಅಂದ್ರೇನು? ಆ ಹಿಂದೆ ವಾಕ್ಯ ಬಂತಲ್ಲ, ಆ ವಾಕ್ಯದ ಮುಂದಿನ ವಾಕ್ಯಗಳು ಅಂತ ಅರ್ಥ. ಹಿಂದಿನ ವಾಕ್ಯಗಳು ಯಾವ್ಯಾವ್ದದು? ದೊಡ್ಡ ವಾಕ್ಯ ಕೊಟ್ಟಿದ್ರು ಏನಂತ? ಸ ಉಷ್ಮಾ ಶರೀರಾತ್ ಉತ್ಕ್ರಮ್ಯ ಅಮುಂ ಲೋಕಂ ಅಭಿಗಚ್ಚತಿ, ಅಮುಷ್ಮಾದಿಮಂ ಲೋಕಮಾಗಚ್ಚತಿ, ಸ ಗರ್ಭೀಭವತಿ, ಸ ಪ್ರಸೂಯತೆ, ಸ ಕರ್ಮ ಕುರುತೆ. ಇವೆಲ್ಲ ಕೂಡ ಇದೆ ಮುಂದಿನ ವಾಕ್ಯಗಳು, ಅವೆಲ್ಲ ಇದೆ. ಮೇಲದಕ್ಕೆ ಅವನೇ ಮಾಡ್ತಾನೆ ಅವನೇ ಮಾಡ್ತಾನೆ ಅಂತ ಇರ್ತಾರೆ, ಅದೂ ಅಲ್ಲ. ಅದ್ರ ಜೊತೆಗೆ ಏಕಯೇವ ಏಕ ಪ್ರಸೂಯತೆ ಜಂತು ಇದೆಯಲ್ಲ, ಅದ್ರ ಮುಂದಿನ ವಾಕ್ಯ ಓದಬೇಕು. ಏನೇ ಮಾಡಿದ್ರು ದೇವರು ಮಾಡಿಸ್ತಾನೆ ಅಂತ ಇರೋದ್ರಿಂದ ಸ್ವಾತಂತ್ರ್ಯ ಪ್ರಶ್ನೆ ಜೀವನಿಗಿಲ್ಲ. ಏವಂ ಉತ್ಕ್ರಾಂತ್ಯಾದಿ ಹೇತುಭ್ಯ ಜೀವಸ್ಯ ಅಣುತ್ವೇ ಸಿದ್ಧೇ ಕಿಂಚಿತ್ ಪ್ರಸಂಗಾತ್ ಚಿಂತ್ಯತೆ. ಪ್ರಾಸಂಗಿಕವಾಗಿ ಬಂದ ವಿಚಾರ ಇದು. ಏನದು? ಕಿಮ್ಮಿದಂ ಉತ್ಕ್ರಾಂತ್ಯಾಧಿಕಂ ಆತ್ಮನಃ ಪರಮೇಶ್ವರೇಣ ಸ್ವಯಮೇವ ಇತಿವ. ಇದೆಷ್ಟು ಜೀವನಿಗೆ ಪರಮಾತ್ಮನೆಂದನೋ ಅಥವಾ ತನಗೆ ಸ್ವಂತವಾಗಿದೆಯೋ ಅಂತ ಪ್ರಶ್ನೆ. ಕಿಂ ತಾವತ್ ಪ್ರಾಪ್ತಮಿತಿ ತತ್ರಾಹ ತತ್ರೇತಿ. ಹಾಗಿದ್ರೆ ಏನು ಬಂತಿದು ಅಂತ ಕೇಳಿದರೆ ಅಲ್ಲಿ ಉತ್ತರ ಕೊಡ್ತಾರೆ. ಉದಾಹೃತ ಶ್ರುತೌ ಜೀವಸ್ಯ ಉತ್ಕ್ರಾಂತ್ಯಾದೌ ಸ್ವಾತಂತ್ರ್ಯ ಪ್ರತೀತೇಹೇ ಸ್ವಯಮೇವ ತಸ್ಯ ಉತ್ಕ್ರಾಂತ್ಯಾದಿ ನ ಈಶ್ವರೇಣ ಇತ್ಯರ್ಥ. ಅತ್ರ ಜೀವಸ್ಯ ಉತ್ಕ್ರಾಂತ್ಯಾದಿ ಏವ ಶ್ರೂಯತೆ ನ ಸ್ತುತ ಅನ್ಯಾಧೀನತಾಯಾಹ ವಿಧಿ ನಿಷೇಧೋ ವಾ ಅಸ್ತಿ ಅಥೋ ನಾನೇನ ದೃಢ ನಿರ್ಣಯ ಇತ್ಯತಃ ಏಕೈ. ಅಲ್ಲೇನಾಗಿದೆ, ಒಂದು ವಾಕ್ಯ ಬಂತು, ಸಂಶಯ ಬರಾಗ ವಾಕ್ಯ ಇದೆ. ಏಕಃ ಅನ್ನೋ ವಾಕ್ಯನು ಒಂದು ಅಫರ್ ಮಾಡಿದಾಗುತ್ತೆ. ಜೀವ ಹುಡ್ತಾನೆ ಸಾಯ್ತಾನೆ ಅಂತ ಹೇಳಿದ ಮಾತು ಒಬ್ಬನೇ ಹುಡ್ತಾನೆ ಒಬ್ಬನೇ ಸಾಯ್ತಾನೆ ಅಂತ ಹೇಳಿದಾಗ ಸ್ವಾತಂತ್ರ್ಯ ಬಂದಾಗ ಆಯ್ತು. ಅದಕ್ಕೆ ಉತ್ತರ ಕೊಡಬೇಕಾಯ್ತು. ಈಗ ಅದು ಶ್ರುತಿ, ಇದು ಸ್ಮೃತಿ. ಸ್ಮೃತ್ಯನುಸಾರೇಣ ಶ್ರುತಿಯರಪಿ ಪರಾಧೀನತ್ವ ವಿಷೇಧೋ ಅರ್ಥ ಇತಿ ಭಾವ. ಸ್ಮೃತಿಗೆ ಅನುಗುಣವಾಗಿ ಶ್ರುತಿ ಅರ್ಥ ಮಾಡಬೇಕು ಅಂತ ನೀವೇ ಒಪ್ಕೊಂಡಿದ್ದೀರಿ. ಶ್ರುತಿಯಲ್ಲಿ ಏಕಃ ಅಂತ ಬಂದಿರೋದ್ರಿಂದ ಜೀವ ತಾನೇ ಹುಟ್ಟಿ ಇತ್ಯಾದಿ ಬರೋದನ್ನು ಮಾಡ್ತಾನೆ ಅಂತ ಯಾಕೆ ಹೇಳಬಾರದು? ಆಚಾರ್ಯ ಭಾರಿ ದೊಡ್ಡವರು, ಅವತಾರ ಮಾಡಿದರು, ಸ್ವಂತ ಬರಲಿಲ್ಲ. ಆದೇಶ ಮೌಲ್ಯಮಣಿ ಉಜ್ವಲ ವರ್ಣಮೇನಂ, ಪರಮಾತ್ಮ ಆದೇಶ ಕೊಟ್ಟಿದ್ದು ಬಂದರೆ ಬರುತ್ತು. ಆಜ್ಞಾ ಮನ್ನೇರಧಾರ್ಯಂ, ಸ್ವಂತ ತಾವೇ ಬರೆದಿದ್ದಲ್ಲದು. ದೇವರು ಮಾತ್ರ ಏನ್ ಮಾಡ್ತಾನೆ? ಆತ್ಮಮಾಯ ಸ್ವೇಚ್ಛೆಯಿಂದ ಬರ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಉತ್ಕ್ರಾಂತಿ ಗತಿ ಆಗತಿಗಳೆಲ್ಲ ದೇವರ ಅನುಗ್ರಹದಿಂದನೇ ಆಗಬೇಕು. ಅದನ್ನು ತಿಳಿಸೋ ವಾಕ್ಯಗಳು ಕೊಡ್ತಾರೆ ಈಗ. ಏವಂ ಪ್ರಾಪ್ತೇ ಪರಿಹಾರಾಯ ಸೂತ್ರಂ ಅವತಾರ್ಯ ವ್ಯಾಚಷ್ಟೇ ಅತೈ. ಈ ರೀತಿ ಇದೆಲ್ಲ ನೆನಪಿಟ್ಕೊಂಡಿರಿ. ಸೂತ್ರ ನೆನಪಿಟ್ಕೊಂಡ್ಬಿಟ್ರೆ ಜೀವನ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಕ್ಕಂತಹ ಸೂತ್ರ ಇದು. ನೈತ ಶ್ರುತಿಗತ ಸಾಧಾರಣ್ಯುಕ್ತಿಯ ಜೀವಸ್ಯ ಸ್ವಯಮೇವ ಉತ್ಕ್ರಾಂತ್ಯಾದಿ ಇತಿ ಮಂತವ್ಯಂ ಕಿಂತು ಪರಮಾತ್ಮನೈವಾ. ಆ ಶ್ರುತಿಯನ್ನು ಆಧರಿಸಿಬಿಟ್ಟು ಜೀವನಿಗೆ ಸ್ವಯಮೇವ ತನಗೆ ತಾನಾಗಿಯೇ ಉತ್ಕ್ರಾಂತಿ ಮೊದಲಾದವುಗಳಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಉತ್ತರ ವಾಕ್ಯದ್ವಯೇ ತಥಾ ಉಕ್ತತ್ವ, ಮುಂದಿನ ಎರಡು ವಾಕ್ಯಗಳಲ್ಲಿ ಆ ದೇವರಧೀನ ಅಂತ ಹೇಳಿರೋದ್ರಿಂದ ತದನುಸಾರೇಣ ಸಾಧಾರಣ ಪೂರ್ವವಾಕ್ಯಶಾಪಿ ತದರ್ಥತ್ವೋಪತ್ತೇ ರೀತಿ ಭಾವ. ಯಾರು ಹೇಳ್ತಾರೆ, ನಾನು ಡೆಲ್ಲಿಗೆ ಹೋಗ್ತೇನೆ ಬರ್ತೇನೆ ಹಾಗೆ ಎಲ್ಲ ಹೇಳ್ಕೊತಾ ಇರ್ತಾರೆ. ನೀನೇ ಹೋಗಿದ್ರೆ ಆಫೀಸ್ ಕಳಿಸ್ತಾ ಇದೆ, ಮುಂದೆ ಸೇರಿಸ್ತಾನೆ. ಏನಂತ? ಆಫೀಸ್ ಕಳಿಸ್ತಾ ಇದೆ, ಅಲ್ಲಿ ಖುಷಿ ಆಯ್ತು. ನಾನೇ ಹೋಗಿ ಬರ್ತೀನಿ ಅಂದ್ರೆ ಅರ್ಥ ಬೇರೆ, ಕಳಿಸ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಬೇರೆ. ನಾಳೆ ಬರ್ಲಕ್ಕೆ ಆಗೋದಿಲ್ಲ ಮನೆಗೆ ಅಂತ ಸಿಟ್ಟು ಬಂದು ಮನೆ ಫಂಕ್ಷನ್ ಬರೋದಿಲ್ಲ, ಅದ್ರಲ್ಲಿ ಆಫೀಸ್ ಅಲ್ಲಿ ಹೇಳಿದ್ದಾರೆ. ಅವಾಗ ಏನು ಮಾಡಕ್ ಬರೋದಿಲ್ಲ, ಎಲ್ಲ ಹೋಗ್ತೀನಿ. ನನ್ನ ಇಷ್ಟ ಬರೋದಿಲ್ಲ ಅಂದ್ರೆ ಏನೋ ಗಲಾಟೆ ಆಗಿದೆ ಅಂತ ಅರ್ಥ. ನನ್ನ ಇಷ್ಟ ಇದ್ರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಇಷ್ಟ ಆಗಿಲ್ಲ. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ದೇವರ ಅಧೀನದಲ್ಲಿದ್ದಾನೆ ಜೀವ. ತದನುಸಾರೇಣ ಸಾಧಾರಣ ಪೂರ್ವವಾಕ್ಯ ಶಾಪಿ, ಸಾಧಾರಣ ಪೂರ್ವವಾಕ್ಯ ಅಂದ್ರೆ ಏನು? ಜನರಲ್ ಸ್ಟೇಟ್ಮೆಂಟ್. ಇದು ಸ್ಪೆಷಲ್ ಸ್ಟೇಟ್ಮೆಂಟ್. ಜೀವ ಓಡಾಡ್ತಾನೆ ಬರ್ತಾನೆ ಅಂದ್ರೆ ಜನರಲ್ ಸ್ಟೇಟ್ಮೆಂಟ್, ದೇವರು ಓಡಾಡಿಸ್ತಾನೆ ಸ್ಪೆಷಲ್ ಸ್ಟೇಟ್ಮೆಂಟ್. ಆದ್ದರಿಂದ ಅದಕ್ಕೆ ತಕ್ಕಂತೆ ಅರ್ಥ ಮಾಡ್ಕೋಬೇಕು. ಸ್ಮೃತಿಸ್ತು ಪ್ರಸವಾದಿ ದುಃಖಾನುಭವ ವಿಷಯ ಆಯ್ತು ಹೃದಯ. ಏಕಏಕ ಅಂತ ಯಾಕೆ ಒತ್ತೇಳ್ಬೇಕಾಗಿತ್ತು ಅಂದ್ರೆ ಅವ್ರು ಒಬ್ಬನೇ ಅನುಭವಿಸ್ತಾನೆ, ಯಾರೋ ಶೇರ್ ಮಾಡಕ್ ಸಾಧ್ಯ ಇಲ್ಲ ಅಂತ ಅಷ್ಟೇ. ಅದಕ್ಕೆ ಅರ್ಥ ಒಬ್ಬನೇ ಅನುಭವಿಸ್ಬೇಕು ನಾಳೆ ಹುಷಾರು ಅಂತ ಕೇಳಿದ್ರೆ ಅವ್ ಸ್ವಾತಂತ್ರ್ಯ ಕೊಡ್ತೀರಾ ಅಂತ ಅರ್ಥ ಅಲ್ಲ. ಯಾರು ಶೇರ್ ಮಾಡಕ್ ಸಾಧ್ಯ ಇಲ್ಲ, ಏನೋ ಅವ್ರ ಮಾತು ಕೇಳ್ಕೊಂಡು ಸಾಲ ಮಾಡ್ಬಿಡ್ತೀಯಾ, ಎನ್ಕರೇಜ್ ಮಾಡ್ತಾರೆ. ಓ ಅದು ಸಾಲ ಮಾಡಿ ತಗೋ, ಹಿಡಿದ್ದು ಹಿಡಿದ್ದೆ ಸಾಲ ಮಾಡಿ ತಗೋ, ಹಿಡಿದ್ದು ಆಮೇಲೆ ನೋಡ್ತು ಸಾಲ ಜಾಸ್ತಿ ಆಯ್ತು, ಅವ್ರು ಓಡೋಗ್ಬಿಟ್ರಿ ಇರೋದೆಲ್ಲ ಕೊಡಿದ್ದು. ಬೇಕಾದ್ರೆ ಆಮೇಲೆ ಬೆಸ್ಟ್ ಪತ್ತೆ ಆಯ್ತು, ಅದು ಮಾಡಿದವ ನೀವು ಅನುಭವಿಸೋಕಾದ್ರೆ ಯಾರೀಗ? ಅದೇ ವಾಲ್ಮೀಕಿ ಪ್ರಸಂಗದಲ್ಲಿ ಬರುತ್ತಲ್ಲ, ನೀನೇ ಇಷ್ಟೆಲ್ಲ ಪಾಪ ಮಾಡ್ತೀಯಲ್ಲ, ಯಾತಕ್ಕೋಸ್ಕರ ಮಾಡ್ತೀಯ ಅಂತ ಕೇಳಿದ್ರು. ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತೇನೆ ಅಂತ ಕೇಳಿದ್ರು. ಹಾಗಿದ್ರೆ ಈ ಪಾಪದ ಫಲ ಅವರು ಶೇರ್ ಮಾಡ್ತಾರಂತ ಕೇಳಿದ್ರು. ಕೇಳ್ಕೊಂಬರ್ತೀರಿ ಅಂತ ಮನೆಗೆ ಹೋದ. ಕೇಳಿದ್ರೆ ಅವರೇನಂದ್ರು? ನಾ ಶೇರ್ ಮಾಡೋದಿಲ್ಲ ಅಂತ ಹೇಳಿದ್ರು. ಯಾತಕ್ಕೆ? ನಮ್ಮ ಹೊಟ್ಟೆ ಹೊರಬಿಟ್ಟು ನಾನು ಮದುವೆ ಆಗಿದ್ದೆ ಸಾಕು, ಬಗ್ಗೆ ನಿನ್ನ ಜವಾಬ್ದಾರಿ ಅಷ್ಟೇ ಹೊರತು ಕಳತರ ಮಾಡಿ ಸಾಕು ಅಂತ ನಾವೇನು ಹೇಳಿಲ್ಲ. ಯಾವ ಶೇರ್ ಮಾಡ್ತಿದ್ದೆ ನಾವು ಅದನ್ನ ಕಳತರ ಮಾಡು ನೀನು ಅಂತ ಹೇಳಿದ್ರೆ ಶೇರ್ ಮಾಡ್ತಾ, ಹಾಗೆಲ್ಲ ಹೇಳಿಲ್ಲ. ಸೊ ನೀನು ಕಳತರ ಮಾಡಿ ನಾವೇ ಜವಾಬ್ದಾರಿ ಆಗ್ತೀವಿ ಅಂದ್ರು. ಸೀದಾ ಬಂದ ಅವ್ರು ಮಾಡೋದಿಲ್ಲ ಅಂತ ಹೇಳಿದ ತಕ್ಷಣ ವೈರಾಗ್ಯ ಬಂತು. ತಕ್ಷಣ ಏನಾಯ್ತು? ಅದು ಬಿಟ್ಟುಬಿಟ್ಟು ರಾಮ ರಾಮ ಅಂತ ಹೇಳಿ ಉದ್ಧಾರ ಆಗಿಬಿಟ್ಟು. ಅದು ಅರ್ಥ ಮಾಡಿ ಇನ್ನೊಬ್ರು ಶೇರ್ ಮಾಡೋದಿಲ್ಲ, ಜ್ಞಾಪಕ ಇರಬೇಕು. ಯಾರಿಗೆ? ಯಾತಕ್ ಬಂತು? ಯಾತಕ್ಕೆ ಬಂತದ? ಸಪೋರ್ಟ್ ಮಾಡಿದ್ದಕ್ಕೆ. ಅಂತ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರದ್ದು ಬರ್ತಿರಲಿಲ್ಲ, ಅದಕ್ಕೆ ಡಿಸೋನ್ ಮಾಡ್ಬೇಕಾಗ್ತದೆ. ಎಷ್ಟೋ ಕಡೆ ನೋಡ್ತೀವಿ, ಮಂತ್ರಿಗಳೆಲ್ಲ ಇರ್ತಾರೆ, ಸಂಬಂಧಿಗಳು ಯಾರು ತಪ್ಪು ಮಾಡಿಬಿಡ್ತಾರೆ, ತಕ್ಷಣ ಏನ್ ಮಾಡ್ತಾರೆ? ರಿಸೈನ್ ಮಾಡುತ್ತಾರೆ. ಏನ್ ಮಾಡ್ತಾನೆ ಅವನು? ಸ್ಟೇಟ್ಮೆಂಟ್, ನಾನು ಇನ್ನೊಬ್ಬರು ಸಂಬಂಧ ಇಲ್ಲ, ಗೊತ್ತಾಯ್ತಾ? ಹೋಗಿ ಸಂಬಂಧ ಇದೆ, ರಿಸೈನ್ ಮಾಡ್ಲೇಬೇಕು. ಎಲ್ಲಿವರೆಗೂ ಸಂಬಂಧ ಅಕ್ಸೆಪ್ಟ್ ಮಾಡ್ತಾರೋ ಅಲ್ಲಿವರೆಗೂ ಮಾಡ್ಲೇಬೇಕಾಗ್ತದೆ. ಅರ್ಥ ಆಯ್ತು? ಆಮೇಲೆ ಯಾವಾಗ ಪಾಪ ಬರಲಿಲ್ಲ, ಅವನು ಏನು ಹೇಳಿದ ಮಾತು ಕೇಳಲಿಲ್ಲ, ಮನೆಯಿಂದ ಹೊರಗೆ ಹಾಕಿಬಿಟ್ಟ, ಪಾಪ ಮಾಡೋದು ದೋಷ ಇಲ್ಲ. ಅದಕ್ಕೆ ನಾವು ಆದಿವಾಸನೆ ಮಾಡಿ ಮತ್ತೆ ಎಷ್ಟೋ ದಿನ ಮಾಡ್ತಿರೋ ತಪ್ಪು ಹಾಗೇನೆ, ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೊಂದ್ಕೊಂಡ್ಬಿಡ್ತಾರೆ. ವಿವಾಹ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಯಾವುದೋ ತಪ್ಪು ಮಾಡಿರ್ತಾರೆ, ಹೊಂದ್ಕೊಂಡ್ಬಿಡ್ತಾರೆ. ಅವ ತಪ್ಪು ಬರುತ್ತೆ. ಅದಕ್ಕೆ ನೀವು ಜೊತೆಗಿದ್ದೀರಿ ಅಂದ್ರೆ ಶೇರ್ ಮಾಡಲೇಬೇಕು. ನೀವಾಗ ಜೊತೆಗೆ ಇಲ್ಲದೆ ಹೋದ್ರೆ ಅದು ಬೇರೆ ಮಾತು. ಜೊತೆಗಿದ್ದು ಎಲ್ಲ ಬೆನಿಫಿಟ್ ತೊಗೊಂಡ್ಮೇಲೆ ಅಯ್ಯೋ ನಾವ್ಯಾಗ ಜವಾಬ್ದಾರ ಆಗ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಜವಾಬ್ದಾರ ಆಗಲೇಬೇಕಾಗ. ಅದು ಇಲ್ಲದೆ ಏನ್ ಮಾಡೋದು? ವಿಭೀಷಣ ಏನ್ ಮಾಡ್ದ? ಸಹವಾಸ ಬಿಟ್ಟು ಬಂದ್ಬಿಟ್ಟ, ರಾವಣನ ಪಾಪ ಬರಲಿಲ್ಲ, ಕುಂಭಕರ್ಣದಲ್ಲಿ ಉಳ್ಕೊಂಡ್ರು ಬಂತು. ಭೀಮಸ್ವೀಕರಿ ಶಿಫ್ಟ್ ಆದ ಪಾಂಡವರ ಕಡೆಗೆ, ಏನೋ ಆಗಲೇ ಉಳ್ಕೊಂಡ ರಾಜನಾದ ಮುಂದೆ, ಅಲ್ಲಿದ್ದವ್ರು ಯಾರು ಉಳಿಲೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿ ನಾವು ಶೇರ್ ಮಾಡೋದು ಆ ರೀತಿ, ಒಬ್ಬನೇ ಒಬ್ಬನೇ ಅಂತ ಹೇಳಿದ್ರೆ ತಾನೊಬ್ಬನೇ ತಾನು ಮಾಡಿದ್ದಕ್ಕೆ ಮತ್ತು ಇನ್ನೊಬ್ರು ಮಾಡಿದ್ದಕ್ಕೆ ಇವನು ಜವಾಬ್ದಾರಿ ಹೊರೋದಾದ್ರೆ ಅದಕ್ಕೂ ಶೇರ್ ಮಾಡಲೇಬೇಕು. ಎಷ್ಟೋ ದಿನ ಹೇಳ್ತಾರೆ ಏಕಾಶಿ ಊಟ ಮಾಡಿ ಪರವಾಗಿಲ್ಲ, ಹೇಳ್ಬೇಕು ಎಚ್ಚರ ಇರಬೇಕು. ನೀವು ತಿಳಿದಾಗ ಮಾಡಬಾರ, ನಾನಂತೂ ತಿಂತೀನಿ ತಿನ್ನು, ನೀನು ಇನ್ನೊಬ್ರಿಗೆ ತಿನ್ಸಕ್ ಹೋಗ್ಬೇಡ. ಯಾಕೆ ಶೇರ್ ಮಾಡ್ಬೇಕಾಗತ್ತವೆ. ಅದೇ ಪುಣ್ಯ ಮಾತ್ರ ಆಗಲ್ಲ, ಪುಣ್ಯ ಮಾತ್ರ ಏನಾಗುತ್ತೆ, ಮಾಡಿದ್ರೆ ಪುಣ್ಯ ಬಂತು, ಇಲ್ಲದ್ರೆ ನಮಗೆ ಹೇಳಿದ ಪಾಪ ಹೇಳಿದ ಪುಣ್ಯ ಅಂತ ಬಂತಲ್ಲ. ನಾವು ಹೇಳಿದ್ವಿ ಅವ್ನು ಮಾಡ್ದ, ಹೇಳಿ ಮಾಡಿಸಿದ ಪುಣ್ಯ ಬಂತು, ಅವ್ನು ಮಾಡ್ಲಿಲ್ಲ ಹೇಳಿದ ಪುಣ್ಯ ಅಂತ ನಮಗೆ ಬಂತು. ಅರ್ಥ ಆಯ್ತಾ? ಈಗ ಕೆಲ ಏನಿರುತ್ತೆ, ಯಾರಿಗೆ ಕೇಳ್ತಾರೆ ಹೇಳೋದಿಲ್ಲ ಅಂತ ಹೇಳ್ತಾರೆ. ಕೇಳೋದು ಮುಖ್ಯ ಅಲ್ಲ, ಪಾಠದಲ್ಲಿ ಎಲ್ಲ ಹುಡುಗರು ಫೇಲ್ ಆದ್ರೂ ಕೂಡ ಮೇಷ್ಟ್ ಸರಿಯಾಗಿ ಪಾಠ ಮಾಡಿದ್ರೆ ಏನಾಗುತ್ತೆ, ಅವ್ರಿಗೇನು ಯೋಚನೆ ಇಲ್ಲ. ಅವ್ನು ಪಾಠ ಮಾಡದೆ ಫೇಲ್ ಆಗಿದ್ರೆ ಇವ್ನು ಜವಾಬ್ದಾರ, ಪಾಠ ಮಾಡಿ ಫೇಲ್ ಆಗಿದ್ರೆ ಯಾರು ಜವಾಬ್ದಾರ, ಹುಡುಗರು ಜವಾಬ್ದಾರ. ಅದಕ್ಕೆ ನಮ್ಮಲ್ಲಿ ಏನಾಗಿದೆ, ಈಗ ಹೇಗೂ ಕೇಳಲ್ಲ, ಅಸ್ಯೂ ಮಾಡ್ಕೊಂಡ್ರೆ ಬಿಟ್ಬಿಡ್ತಾರೆ. ಯಾಕೆ ಕೇಳೋದು, 20 ಸರ್ತಿ ಏನ್ ಮಾಡ್ಬೇಕಾಗತ್ತೆ, ಕೇಳಬೇಕಾಗತ್ತೆ. 20 ಏಳು ಹೇಳ್ಕೊಂಡು ಒಳಗಡೆ ಸಾಯ್ತಾನೆ, ಕೇಳ್ಬೇಡ ಅಂತ ಹೇಳ್ತಾರೆ. ಕೊನೆ ಪಕ್ಷ ಕೊನೆ ಅಡ್ಜಸ್ಟ್ ಮಾಡಿ ಬೇರೆ ಏನಾಗತ್ತಾಗ, ಓ ಹೌದಲ್ಲ ಒಳ್ಳೇದೇ ಮಾಡ್ಬೇಕು ಅನ್ಸುತ್ತೆ. ತುಂಬಾನೇ ಎಷ್ಟು ಒತ್ತಾಯಕ್ಕೆ ಶುರು ಮಾಡಿ ಆಮೇಲೆ ಅದನ್ನ ಒತ್ತಾಯ ಮಾಡಿದ್ರೆ ಬಿಡೋದಿಲ್ಲ, ಸ್ಥಿತಿ ಬಂದ್ಬಿಡ್ತಾರೆ. ಹೇಳೋ ಕೆಲಸ ಉದಶಂಕ ಓದಬೇಕು ಅಂತ ಮಾತಿದೆ, ಉದಶಂಕ ಓದಿ ಬಿಡೋದು, ಕೇಳಿದ್ರೆ ಬಿಡ್ಲಿ ಬಿಟ್ರೆ ಬಿಡ್ಲಿ ಅಂತ ಹೇಳಿ ಆ ರೀತಿ. ಅಲ್ಲ ಅಲ್ಲ ಅಲ್ಲ, ಆಮೇಲೂ ಕೂಡ ಸಂಬಂಧ ಜೊತೆಗಿದ್ರೆ ಜೊತೆಗಿದ್ರೆ ತಾನೇ, ಅದು ಡಿವೈಡೆಡ್ ಅನ್ಡಿವೈಡೆಡ್ ಫ್ಯಾಮಿಲಿ ಕೇಳ್ತಾರೆ. ಮತ್ತೆ ನೀವು 50 ಎಷ್ಟು ವರ್ಷ ಅಂತ ಕೇಳೋದಿಲ್ಲ, ಆಗ ಗೊತ್ತಾಯ್ತು. ಈಗ ಗಂಡ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡು ಇಬ್ಬರದ್ದು ಲೆಕ್ಕ ಹಾಕಿ ಹಾಕ್ತಾರೆ, ಸಪರೇಟ್ ಅದು, ಅವ ಲೆಕ್ಕ ಬರೋದಿಲ್ಲ. ಅಲ್ಲಿವರೆಗೆ ಏನ್ ಮಾಡ್ಬೇಕು, 14 ವರ್ಷ ಲೆಕ್ಕ ಇಲ್ಲ ಅದಕ್ಕೆಲ್ಲ. 14 ವರ್ಷ ಲೆಕ್ಕ ಯಾವ್ದಕ್ಕೆ ಅಂದ್ರೆ, ಇವ್ರು ಮಾಡಿದ್ದೆಲ್ಲ ಬರೋದಕ್ಕೆ, ಮಕ್ಕಳು ಮಾಡಿದ್ದೆಲ್ಲ ಬರ್ಲಿಕ್ಕೆ ಏನ್ ಬೇಕು, 14 ವರ್ಷ. ಆದ್ರೆ ಆಮೇಲಿಂದ ಶೇರ್ ಮಾತ್ರ ಮಾಡ್ಲೇಬೇಕಾಗಿ. ಲಂಚ ತಗೊಂಡು ಬಂದ, ಅವರು ಲಂಚ ತಗೊಂಡು ಬಂದೆ ಮನೆ ಕಟ್ಟಿಸ್ತಾರೆ, ವಾಸ ಮಾಡ್ತಿದ್ದಾರೆ ಲಂಚದ ಪಾಪ. ಇವ್ರಿಗೆ ಬರ್ತದಾಗ ಲಂಚದ ಮನೇಲಿ ವಾಸ ಮಾಡಿದ ಮೇಲೆ ಬಂತಲ್ಲ, ಅಂತ ಮನೆ ಬರೋದಿಲ್ಲ ನಾನು, ಮೋಸ ಹೇಳ್ಬೇಕು. ಅವರು ಹೇಳೋದಿಲ್ಲ ಸರಿಯಾಗಿ, ನೀನು ಸ್ವಲ್ಪ ಜಾಸ್ತಿ ಇನ್ನೊಂದೇನೋ ನೆನ್ ಫೋರ್ ಆಕ್ಸಿ ಸ್ವಲ್ಪ ತೊಗೊಂಡು ಬಂದ್ಬೇಕಾದ್ರೆ ಏನಾಯ್ತಾಗ, ತಪ್ಪಾಗ. ನಾ ಶೇರ್ ಮಾಡೋದು ಯೋಚನೆ ಮಾಡ್ತಾ ಇರು, ಪ್ರತಿಯೊಂದಕ್ಕೂ ಯೋಚನೆ ಮಾಡ್ಬೇಕಂತ. ಬಂದೇ ಬರತ್ ಮನೆಯಲ್ಲಿ, ತಪ್ಪು ಮಾಡಿದ್ರೆ ಪಾಪ, ಮನೆಯಲ್ಲಿ ಮಾತ್ರ ಪಾಪ ಬರೋದಿಲ್ಲ. ಮನೆಯಲ್ಲಿ ಇದ್ದು ತಪ್ಪು ಮಾಡಿದ್ರೆ ಬಂದೆ ಬಂದೆ ಬಂದೆ. ಪುಣ್ಯ ಮಾಡಿದ್ರೆ ಹಾಗೇನೆ, ಪುಣ್ಯ ಮಾಡಿದ್ರೆ ಹಾಗೇನೆ, ಮಗ ಬೇರೆ ಇದ್ದಾನೆ. ಈ ಉದಾಹರಣೆಗೆ 14 ವರ್ಷಿಗಿದೆ, ಏರ್ ಬಾಡ್ಲು ಬರುತ್ತೆ, ಗೊತ್ತಾಯ್ತಾ? ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಮಕ್ಕಳು ಪೂರ್ತಿ ಬಂದೇ ಬರುತ್ತೆ 14. 14 ಆದ್ಮೇಲೆ ಕನೆಕ್ಷನ್ ಇದ್ರೆ ಮಾತ್ರ ಇಲ್ಲದೆ ಬರೋದಿಲ್ಲ. ಕನೆಕ್ಷನ್ ಅಂದ್ರೆ ಏನು, ಉದಾಹರಣೆಗೆ ಅವ್ರು ಒಳ್ಳೊಳ್ಳೆ ಕೆಲಸ ಮಾಡ್ತಾನೆ, ಮಗ ಇಬ್ರು ಗಲಾಟೆ ಮೇಲೆ ಜಗಳ ಬಿಟ್ಟಿದ್ದಾರೆ, ತಂದೆ ತಾಯಿ ಬೇರೆ ಆಗಿಬಿಟ್ಟಿದ್ದಾರೆ, ಒಳ್ಳೊಳ್ಳೆ ಕೆಲಸ ಭಾರಿ ಮಾಡ್ತಾರೆ, ಅವ್ರಿಗೆ ಪುಣ್ಯ ಬರೋ ಸಾಧ್ಯತೆ ಇಲ್ಲ. ಕೆಲವೊಮ್ಮೆ ನಾವೇ ಒಂದು ಟೋಕನ್ ಪುಣ್ಯ ಬರಬಹುದು ಅಷ್ಟೇನೆ, ಆದ್ರೆ ಜೊತೆಗಿಲ್ಲ ಆದ್ರಿಂದ ಬರೋದಿಲ್ಲ. ಆದ್ರೆ ಅದೇ ರೀತಿನೇ ಪಾಪ ಕೂಡ ಹಾಗೇನೆ, ಅದೇನು ಮಾಡಬಾರದೆಲ್ಲ ಮಾಡ್ತಾನೆ, ಬಟ್ ಇವ್ರು ಡಿಸೌನ್ ಮಾಡಿಬಿಟ್ಟಿದ್ದಾರೆ, ಉಪಯೋಗ ಇಲ್ಲ ಅಂತ ಹೇಳಿ ಅದನ್ನೇ ವಿದರ ಹೇಳಿದ್ದು. ಬಿಟ್ಬಿಡವ ನನ್ನ ಹೋಗ್ಲಿ, ಬಿಡೋದಿಲ್ಲ ಅದ್ರ ಅಷ್ಟು, ಅದೇ ತಪ್ಪಾಗ ಬಿಟ್ಬಿಟ್ರೆ ಏನಾಗ್ತಿತ್ತಾಗ. ಅದಕ್ಕೆ ಅವ್ನು ಮಾಡಿದ ತಪ್ಪು ಜವಾಬ್ದಾರಿ ಎಲ್ಲಿವರೆಗೂ ಜೊತೆಗಿರ್ತೀವಲ್ಲೋ ಜವಾಬ್ದಾರಿ ಹೊರಲೇಬೇಕು. ನಾವು ಜೊತೆಗಿರೋದು ಅಂದ್ರೇನು, ಸಪೋರ್ಟಿವ್ ಅಂತ ಅರ್ಥ. ಜೊತೆಗಿರೋ ಇಂಡೈರೆಕ್ಟ್ ಸಪೋರ್ಟ್. ಸಪೋರ್ಟ್ ಎರಡು ರೀತಿ, ಈಗ ಇಂಟರ್ನಲ್ ಸಪೋರ್ಟ್ ಬೇರೆ, ಎಕ್ಸ್ಟರ್ನಲ್ ಸಪೋರ್ಟ್ ಬೇರೆ. ಗೌರ್ಮೆಂಟ್ ಕೊಡ್ತಾರಲ್ಲ ಅಪೋಸಿಟ್ ಪಾರ್ಟಿ ಅವರು, ಗೊತ್ತಾಯ್ತಾ? ಬಾಹ್ಯ ಬೆಂಬಲ ಅಂತ ಹೇಳ್ತಾರೆ. ಎಕ್ಸ್ಟರ್ನಲ್ ಸಪೋರ್ಟ್, ನಾವು ಮಿನಿಸ್ಟ್ರಿಯಲ್ ಫಾರ್ಮ್ ಎಂಟರ್ ಆಗೋದಿಲ್ಲ, ಬಟ್ ಸಪೋರ್ಟ್ ಇವರ್ ಗೌರ್ಮೆಂಟ್ ಅಷ್ಟೇ ಕೆಲಸ ಇರುತ್ತೆ. ಇಂಟರ್ನಲ್ ಸಪೋರ್ಟ್ ಅಂದ್ರೇನು, ದೇ ಜಾಯಿನ್ ದಿ ಗೌರ್ಮೆಂಟ್, ಗೊತ್ತಾಯ್ತಾ? ಸಪೋರ್ಟ್ ಇಸ್ ಸಪೋರ್ಟ್, ಸಪೋರ್ಟ್ ಇಸ್ ಸಪೋರ್ಟ್. ಆದ್ರಿಂದ ಶೇರ್ ಮಾಡಲೇಬೇಕು, ಗೊತ್ತಾಯ್ತಾ? ಡಿಸೌನ್ ಮಾಡಿದ್ರೆ ಏನಾಗಲ್ಲ, ಡಿಸೌನ್ ಮಾಡಿಬಿಟ್ರೆ ಏನು ಮಾಡಕ್ ಬರೋದಿಲ್ಲ. ಅದೇ ಅದಕ್ಕೆ ಯೋಚನೆ ಮಾಡ್ತಾರೆ. ನಾವು ಎಲ್ಲರೂ ಅನುಷ್ಠಾನ ಮಾಡಿ ಶಕ್ತಿ ನಮ್ಗೆ ಇಲ್ಲದೆ ಇರಬಹುದು, ಬಟ್ ದೂರ ಆಗೋ ಶಕ್ತಿ ಇದೆಯಲ್ಲ, ದೂರ ಆಗಬಹುದು, ಅದಾಗೋದಿಲ್ಲ. ಅಭಿಮಾನ ಗಂಟುಬಿಡುತ್ತೆ ಅವ್ರಿಗೆ, ಅಭಿಮಾನ ಬಿಡಬೇಕಾಗತ್ತೆ. ಅದ್ರ ರಾಷ್ಟ್ರೀಯ ಪ್ರಾಬ್ಲಮ್ ಬಂದಿದ್ದಲ್ಲೇ, 100 ಜನ ಇದ್ದಾರೆ, ಒಬ್ಬನು ಬಿಟ್ಬಿಡು ಸಾಕು, 100 ಜನ ಬಿಡಬೇಡ, ಒಬ್ಬನು ಬಿಡು ಸರಿ ಹೋಗ್ತಾರೆ, ಒಬ್ಬನು ಬಿಡೋದಿಲ್ಲ ಅಂತ ಹೇಳಿದಾಗ ಎಲ್ಲರೂ ಹೋಗ್ಬಿಟ್ರು. ಕೊನೆಗೆ ಆಗಿದ್ದೇನು, ಅದಕ್ಕೀಗ 100 ಜನ ಹೋಗ್ಬಿಟ್ರು. ಅದು ಸರಿಯಾಗಿ ಅರ್ಥ ಮಾಡ್ಕೊಂಡು, ಅಟ್ಯಾಚ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು ಈ ಮಾತು ಬೇಕು. ಅದಕ್ಕೆ ಏಕಹಂತ ಪದ ಬಂದಿದ್ದೆ ಹೊರತು ಬೇರೆ ದೃಷ್ಟಿಯಿಂದ ಇಲ್ಲ. ಆಗಮಯ ಇತ್ಯುತ್ತರ ಯೋಹೋ, ಅದೇ ಮನುಸ್ಮೃತಿ ಹೇಳ್ತಾರೆ, ಏಕಏವ ಸುಹೃದ್ಧರ್ಮ ನಿಸನೇಪಿ ಅನುಯಾತಿ ಯಹ ಶರೀರೇಣ ಸಮಂ ನಾಶಂ ಸರ್ವಮನ್ಯದ್ಧಿ ಗಚ್ಚತಿ. ಮನುಸ್ಮೃತಿಯ ಮಾತು, ಏಕಏವ ಸುಹೃದ್ಧರ್ಮ ನಿಧನೇಪಿ ಅನುಯಾತಿ ಯಹ. ನಿಜವಾದ ಕ್ಲೋಸ್ ಫ್ರೆಂಡ್ ಅಂದ್ರೆ ಯಾರು, ನಮಗೆ ಧರ್ಮ ಒಂದೇ. ಯಾಕೆ ನಿಧನೇಪಿ, ಸತ್ರು ಜೊತೆ ಬರೋದು ಅದು ಒಂದೇ. ಆದರೆ ಶರೀರೇಣ ಸಮಂ ನಾಶಂ ಸರ್ವಮನ್ಯದ್ಧಿ ಗಚ್ಚತಿ, ಉಳಿದೆಲ್ಲ ಏನಾಗುತ್ತೆ, ದೇಹ ಜೊತೆ ಹೋಗ್ಬಿಡುತ್ತೆ, ಆದ್ರೆ ಇದು ಮಾತ್ರ ಜೊತೆ ಉಳ್ಕೊಂಡ್ಬಿಡುತ್ತೆ. ಸೊ ನಿಜವಾದ ಫ್ರೆಂಡ್ ಅಂದ್ರೆ ಧರ್ಮ, ಅದನ್ನೇ ಬಿಡ್ತಿರೋದಾದ್ರಿಂದ ಇರೋ ಫ್ರೆಂಡ್ ಹೋದಾಗ ಲೆಕ್ಕಲ್ಲಿ ಇರೋ ಫ್ರೆಂಡ್ ಕೂಡ ಕಳ್ಕೊಂಡ್ಬಿಡ್ತೀವಿ ನಾವು. ಯಾರೋ ಹೇಳ್ತಾರೆ ನಾನು ಬಿಡಬೇಡ ಅಂತ ಹೇಳ್ತಾರೆ, ಇವನು ಮಾಡ್ತಾನೆ ಬಿಡಬೇಡ ಅಂತ ಹೇಳಿದ್ರೆ ಮಾಡಿದ ಧರ್ಮ ಬಂದ್ತಿ, ಉಪಯೋಗ ಆಯ್ತು ಇವನಿಗೆ. ಎಷ್ಟೋ ಜನ ಇನ್ವೆಸ್ಟ್ ಮಾಡೋದು ಯಾತಕ್ಕೆ ಮಾಡ್ತಾರೆ, ಇನ್ನೊಬ್ಬರು ಕೇಳಿ ಹೇಳೋದು ಇನ್ವೆಸ್ಟ್ ಮಾಡಿದ್ದು ಹೇಳೋದೇ ಇಲ್ಲ ಅವ್ರು ಯಾತಕ್ಕೆ, ನಮ್ಮ ಒಳ್ಳೇದಕ್ಕೆ ಮಾಡಿದ್ದೀವಿ ನಾವೀಗ ಅವನಿಗೆ ಯಾಕೆ ಹೇಳಿದ್ರೆ ಮತ್ತೆ ಸಾಲ ತಕ್ಕೊಡೋದ್ರೆ ಬೇರೆ ಅಂತ ಹೇಳ್ತಾರೆ, ಹೋಗ್ತಾನೆ ಇನ್ವೆಸ್ಟ್ ಹೇಳ್ಕೊಳ್ಳೋಕೆ ಹೋಗೋದಿಲ್ಲ ಅದನ್ನೆಲ್ಲ ಕೂಡ. ಆ ರೀತಿ ಧರ್ಮ ಇನ್ವೆಸ್ಟ್ಮೆಂಟ್ ಅದು, ನಮ್ಮ ನಾವು ಕೇರ್ಫುಲ್ ಆಗಿರ್ತಾರೆ, ನಾವು ಮಾಡಿ ನಾವು ಯಾರು ಸೇಫ್ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಆ ಭಾವನೆ ಇದ್ರೆ ಸರಿ. ಸ್ಮೃತಿಸ್ತು ಪ್ರಸವಾದಿ ದುಃಖಾನುಭವ ವಿಷಯ ಇತಿ ಹೃದಯ ಉನ್ನೀಯತೆ ಮೋಕ್ಷಾಯ. ದೇವರು ಮೇಲಕ್ಕೆತ್ತೋದು ದೇವರೇ ಅಂತ ಹೇಳಿದ್ರಿಂದ ಮೋಕ್ಷ ಆಟೋಮೆಟಿಕ್ ಬರೋದಿಲ್ಲ, ದೇವರು ಕೊಡಬೇಕು ಅದನ್ನ. ಏಷ ಹೇವ ಇತಿ ದ್ವಿತೀಯ ವಾಕ್ಯಂ ಪೂರ್ವವಾಕ್ಯವ ಪೂರ್ವವಾಕ್ಯಸ್ಥ ಸ್ವಾತ್ಮ ಶಬ್ದಂ ವ್ಯಾಖ್ಯಾತಿ. ಆದ್ರಿಂದ ಸ್ವಾತ್ಮ ಶಬ್ದಕ್ಕೆ ಅರ್ಥ ಅದು, ನಾವೆಲ್ಲ ಆತ್ಮರು, ಸ್ವಾತ್ಮರಲ್ಲ. ಆತ್ಮರು ಅಂದ್ರೇನೋ ಜೀವರಷ್ಟೇ, ಸ್ವಾತ್ಮರು ಅಂದ್ರೇನೋ ಸ್ವತಂತ್ರ ಜೀವರು. ಸ್ವತಂತ್ರ ಚೇತನ ಅಂದ್ರೆ ದೇವರೊಬ್ಬನೇ, ಉಳಿದವರೆಲ್ಲ ಯಾರು? ಬರೀ ಆತ್ಮರು. ಸ್ವಾತ್ಮ ಅನ್ನೋ ಪದ ಸ್ವಾರಸ್ಯ ಇದೆ. ಸ್ವಾತ್ಮನ ಚ ಉತ್ತರ ಯೋಹು, ದೇವರು ಡಿಫೈನ್ ಮಾಡಿದ್ರು ಏನಂತ ನೋಡಿ. ಸ್ವಾತ್ಮ ಏಷ ತಂ ವಾ ಏತ ಭವಿ ವದಂತೆ ಸ್ವಾತ್ಮ ಇತಿ. ದೇವರಿಗೆ ಸ್ವಾತ್ಮ ಅಂತ ಹೆಸರಿದೆ, ಸ್ವತಂತ್ರ ಆತ್ಮ ಸ್ವಾತ್ಮ. ಸೂತ್ರ ಭಾಷ್ಯಂ ನೆಕ್ಸ್ಟ್. ಓಂ ನಾ ಅಣುಹು ಅತ ಶ್ರುತೇರಿತಿ ಚೇನ್ನ ಇತರಾಧಿಕಾರಾತ್ವಂ. ಹಾಗಿದ್ರೆ ಬಿಡಿ, ಹಾಗಿದ್ರೆ ನಾ ಅಣುಹು ಅಥ ಶ್ರುತೇ ಇತಿ ಚೇನ್ನ ಉತ್ತರಾಧಿಕಾರಾತ್ವಂ ವ್ಯಾಪ್ತಾ ಹಿ ಆತ್ಮನಃ ಚೇತನ ನಿರ್ಗುಣಾಶ್ಚ ಇತಿ ವ್ಯಾಪ್ತಿ ಶ್ರುತೇ ನ ಅಣುರ್ಜೀವ ಇತಿ ಚೇನ್ನ. ನೋಡಿ, ಹಿಂದೆ ವಾಕ್ಯ ಕೊಟ್ಟವಿಲ್ಲ ನಾವೀಗ. ವ್ಯಾಪ್ತ ಅಂತ ಶ್ರುತಿ ಕೊಟ್ಟು ಹೇಳ್ತಾ ಇದ್ದೀವಲ್ಲ, ಯಾತಕ್ಕೆ ಒಪ್ಪೋದಿಲ್ಲ ಅಂದ್ರೆ ಆ ಶ್ರುತಿ ದೇವ್ರ ಬಗ್ಗೆ ಹೇಳೋ ಶ್ರುತಿ ಅಲ್ಲ. ಯಾರ ಬಗ್ಗೆ ಹೇಳೋದದು? ದೇವ್ರ ಬಗ್ಗೆ ಹೇಳೋ ಶ್ರುತಿ ಅದು. ವ್ಯಾಪ್ತಾಹ ಅಂತ ಪದ ಇದೆ. ಸ ಆತ್ಮ ಇದಂ ಸೃಜತಿ ಸದ್ವಿಧಾ ಇದಂ ಬಿಭರ್ತಿ ಅಂತರ್ಬಹಿಶ್ಚ ಸಬೋಧ ಇದಂ ಅನುಪ್ರವಿಶ್ಯ ಆತ್ಮನು ಅಭಿನಯತಿ. ಸ ಆತ್ಮ ಸ ಆತ್ಮನಃ ಸ ಈಶಃ ಸ ವಿಷ್ಣು ಸ ಪರಃ ಪರೋವರೀಯಾನ್ ಇತಿ ಪರಮಾತ್ಮಾಧಿಕಾರತ್ವ. ಎಲ್ಲೆಲ್ಲಿ ದೇವರು ವ್ಯಾಪ್ತವಾದ ಆತ್ಮ ಅಂತ ಪದ ಉಪಯೋಗಿಸ್ತಾರೋ ಅದು ಯಾರ ವಿಷಯ? ಅದು ದೇವ್ರ ವಿಷಯ ಅಂತ ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಅದು ಸರಿ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮಾಧಿಕಾರತ್ವಾತ್ ಏಕ ಶಬ್ದೈಹಿ ದ್ವಿಶಬ್ದ. ಅಲ್ಲೊಂದು ಪ್ರಾಬ್ಲಮ್ ಬಂತು ಅಲ್ರಿ, ದೇವರು ಒಬ್ಬನೇ ಇದ್ದಾನೆ. ವ್ಯಾಪ್ತಾಹ ಆತ್ಮನ ಅಂತ ಪದ ಇದೆ. ವ್ಯಾಪ್ತ ಆತ್ಮರು ಅಂತ ಹೇಳಿದಾಗ ಅನಂತ ಜೀವರಿಗೆ ಅಪ್ಲೈ ಆಗುತ್ತೆ, ಅವ್ರ ಒಬ್ಬ ಜೀವರಿಗೆ ಹೇಗೆ ಅನ್ವಯ ಆಗುತ್ತೆ ಅಂತ ಕೇಳಿದ್ರೆ ದೇವರ ಬಹುರೂಪಗಳನ್ನು ಇಟ್ಕೊಂಡಾಗ ವ್ಯಾಪ್ತಾಹ ಸರಿ ಹೋಗುತ್ತೆ. ಅದಕ್ಕೆ ಏಕ ಏಕ ಶಬ್ದೈಹಿ, ಏಕ ಶಬ್ದ ಅಂದ್ರೇನು? ಏಕವಚನ ಶಬ್ದ. ದ್ವಿಶಬ್ದೈಹಿ ಅಂದ್ರೇನು? ದ್ವಿವಚನ ಶಬ್ದ. ಬಹುಶಬ್ದೈಶ್ಚ ಬಹುವಚನ ಶಬ್ದ. ಎಲ್ಲವೂ ದೇವರಿಗೆ ಅಪ್ಲೈ ಆಗುತ್ತೆ. ಏಕಸ್ತಮೋಪಿ ಅಖಿಲ ದೋಷದ ಮುಚ್ಚಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ ಬಹೂಪಮೋಹು. ದೇವರಿಗೆ ಏಕವಚನ ಉಪಯೋಗ ನಾರಾಯಣ, ಎರಡು ವಚನ ಆತ್ಮ ಅಂತರಾತ್ಮ, ಮೂರು ಉಪಯೋಗಿಸಿದ್ರೆ ವಿಶ್ವತೈಜಸ ಪ್ರಾಜ್ಞ, ನಾಲ್ಕು ಹೇಳಿದ್ರೆ ಚತುರ್ಯ ಸೇರಿಸೋದು, ಐದು ಹೇಳಿದ್ರೆ ವಾಸ್ತೇವ ಪ್ಲಸ್ ನಾಲ್ಕು ಹೇಳ್ತಾ ಹೊರಟು ಎಷ್ಟು ಬೇಕಾದ್ರೆ ದೇವರ ಹೆಸರು ಹೇಳ್ಬೋದು. ದೇರ್ಫೋರ್ ಸಿಂಗಲರು, ಪ್ಲೂರಲ್ಲು, ಆಮೇಲೆ ಡ್ಯುಯಲ್ ನಂಬರು ಏನು ಉಪಯೋಗಿಸಿದ್ರು ಕೂಡ ದೇವರಿಗೆ ಅನೇವರು. ದೇವರಿ ಮಾತ್ರ ಏನು ಹೇಳಬೇಕು? ದೇವರು ಯಾವಾಗಲೂ ಕೂಡ ಅಣುಗಳೇ ಹೊರತು ಬೇರೆ ಅಲ್ಲ. ಏಕಏವೋಚ್ಯತೆ ವೇದೈಹಿ ತಾವತಾ ನಾಶ್ಯ ಭಿನ್ನತಾ ಇತಿ ಚ ಭವಿಷ್ಯತ್ ಪುರಾಣೆ. ದೇವರಿಗೆ ಆ ದೃಷ್ಟಿದ ಏನಿಲ್ಲ ಅಂದ್ರೆ ಭಿನ್ನತ, ರೂಪರೂಪದಲ್ಲಿ ಭೇದ ಇಲ್ಲ. ಏಕವಚನ ಬಹುವಚನ ಇತ್ಯಾದಿ ಹೇಳಿದಾಗ ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತ ಸಹಸ್ರ ರೂಪಿಣೆ, ಅವಿಕಾರಿಣೆ, ಕುಟಮ ಅನಂತ ರೂಪಿಣೆ, ಸುಖಚಿತ್ ಸಮಸ್ತ ತರವೇ ನಮೋ ನಮಃ. ಮೊದಲೇ ಬಂದಿದ್ದೇನೆ ಏಕರೂಪಿಣೆ, ಅದು ಇಂಪಾರ್ಟೆಂಟ್. ಹೀಗೆ ವ್ಯಾಪ್ತಾಹ ಆತ್ಮನ ಯಾತಕ್ಕೆ ಹೇಳ್ತೇವೆ? ಬಚ್ಚರೂಪ ವ್ಯಾಪ್ತ, ಕೂರೂಪ ವ್ಯಾಪ್ತ, ಪ್ರತಿಯೊಂದು ರೂಪನೂ ವ್ಯಾಪ್ತ. ಇವ್ರಿ ಆ ಮಾತು ಹೇಳಿದವ್ರು ಏನಾಗ್ತಿತ್ತು? ಮೂಲ ರೂಪ ವ್ಯಾಪ್ತ, ಅವತಾರ ರೂಪ ವ್ಯಾಪ್ತ ಅಲ್ಲ ಅಂತ ಪ್ರಶ್ನೆ ಬರೋದು. ಅವತಾರ ರೂಪಗಳು ಏನವು? ಅವು ವ್ಯಾಪ್ತ. ಆ ದೃಷ್ಟಿಯಿಂದ ಶ್ರೇತಿ ಹೊರಟಿದೆ. ದೇವ್ರ ವಿಚಾರ ಸಂಬಂಧಪಟ್ಟು ನಮ್ಗೆ ಅಪ್ಲೈ ಮಾಡ್ಕೊಳಕ್ ಹೋಗಬಾರದು. ನಮ್ದಲ್ಲ ಹೋದು ಅಂತ ನಾವು ಕೇರ್ಫುಲ್ ಆಗಿ ನೋಡೋದು ಯಾವಾಗ? ಯಾವ್ದಾದ್ರು ಸಾಲ ಗಿಲ್ಲ ಕಟ್ರಿ ಅಂತ ವಾಪಸ್ ಬಂದಾಗ ಹುಷಾರು ನೋಡ್ತೇವೆ. ನಮ್ದಲ್ಲ ಇವ್ರು ಯಾರೋ ಬೆಳೆ ಟೆಲಿಫೋನ್ ಬಿಲ್ ಬಂತಂತೆ ಪಾಪ, ಟೆಲಿಫೋನೇ ಇಲ್ಲ ಅವ್ರ ಬೆಳೆಯಲ್ಲಿ, ಲಕ್ಷಾಂತರ ರೂಪಾಯಿ ಬಿಲ್ಲು, ಟೆಲಿಫೋನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವಾಗೇನಾಯ್ತು ಅವರಿಗೆ? ಖುಷಿ ಆಯ್ತು. ಯಾತಕ್ಕೆ? ನಮ್ದಲ್ಲ, ನಮ್ ಸಾಧ್ಯತೆ ಇಲ್ಲ, ಆಗ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಇದ್ದು ಒಂದು ನೂರಾರು ಪೆಚ್ಚಿ ಕಳ್ಬೇಕು ಪಜಿಟಿ ಆಗುತ್ತೆ. ಇದ್ರು ಇರ್ಬೋದು ಒಂದು ಸಂಶಯ ಇರೋದು, ಇಲ್ಲ ಚಾನ್ಸೇ ಇಲ್ಲ. ಈಗ ನಮ್ಗೆ ಇಲ್ಲೇ ಇಲ್ಲ ಅಂತ ಹೇಳಿದ್ಮೇಲೆ ಯೋಚನೆ ಮಾಡಾಗಿಲ್ಲ. ಈ ದೃಷ್ಟಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ದೇವರಿಗೆ ಅಪ್ಲೈ ಆಗೋ ವಿಚಾರಗಳು ಕೆಲವೆಲ್ಲ ಬಹಳ ವಿಶೇಷವಾದ ಪದಗಳಿರುತ್ತೆ. ಪದ ನೋಡಿದ ತಕ್ಷಣ ನಮಗೆಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ತದಯಂ ಪ್ರಾಣೋ ಅಧಿತಿಷ್ಠತಿ ತದುಕ್ತಂ ಋಷಿಣ ಆತೇನ ಯಾತಂ ಇತ್ಯಾದಿ ಚ. ತದಯಂ ಪ್ರಾಣ ಅಧಿತಿಷ್ಠತಿ ತದುಕ್ತಂ ಋಷಿಣ ಆತೇನ ಯಾತಂ. ಮೈತ್ರೇಯದ್ವಾತದು ತದಯಂ ಪ್ರಾಣ ಅಧಿಷ್ಠತಿ. ಪ್ರಾಣ ಪ್ರಾಣದೇವರು ಒಳಗಿದ್ದಾರೆ ಹೊರತು ಜೀವನ ಸ್ವಾತಂತ್ರ್ಯ ಇಲ್ಲ. ತದುಕ್ತಂ ಋಷಿಣ, ಋಷಿಗಳು ಹೇಳಿದ ಮಾತಿದ್ದ ಆತೇನ ಯಾತಂ. ಆ ತೇನ ಯಾತಂ, ಇಲ್ಲಿ ಬಂದಿದ್ದ ಯಾರಿಂದ? ಆ ದೇವರಿಂದ ಹೊರತು ಬರೋ ಶಕ್ತಿ ನಮಗಿಲ್ಲ. ಇಲ್ಲಿ ಯಾತಕ್ಕೆ ಬಂದ್ರಿ, ಯಾತಕ್ಕೆ ಹೋದ್ರಿ, ಯಾವ್ದೋ ಊರಿಗೆ ಹೋಗಿರ್ತಾರೆ, ಬಂದ್ಬಿಡ್ತಾರೆ. ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು ಬಂದೆ ಅಂತ ಹೇಳ್ತಾರೆ. ಯಾತಕ್ಕೆ ಬಂದ್ರೆ ಇಲ್ಲಿ ಯಾಕೆ ಬಂದ್ರೆ? ನಾನಿದ್ದೆ, ನಾನು ಕಳಿಸು, ನಾನು ಬಂದೆ ಅಂತ ಹೇಳ್ತಾರೆ. ಯಾಕೆ ಆತೇನ ಅವನಿಂದ ಬಂದಿದ್ದು, ನಾವಾಗಿ ಬಂದಿದ್ದಲ್ಲ. ಎಷ್ಟೋ ಸರ್ತಿ ಇವತ್ತು ಕೆಲಸ ಮಾಡಿದ್ರೆ 194 ಜನ ಅನ್ಹ್ಯಾಪಿ ಇದರಲ್ಲೇ ಇರ್ತಾರೆ. ಕೆಲಸಕ್ಕೆ ಹ್ಯಾಪಿನೆಸ್ ಇದ್ರು ಕೂಡ ಅನ್ವಾಂಟೆಡ್ ಪ್ಲೇಸ್ ಆಗಿರೋ ಚಾನ್ಸಸ್ ಜಾಸ್ತಿ. ಅದು ಅನ್ವಾಂಟೆಡ್ ಡಿಪಾರ್ಟ್ಮೆಂಟ್ ಕೆಲಸಲ್ಲ ಪ್ಲೇಸ್, ಅನ್ವಾಂಟೆಡ್ ಡಿಪಾರ್ಟ್ಮೆಂಟ್ಗಳು ಅದೆಲ್ಲ ಏನು ಹಾಕಿದ್ದಾರೆ ಹೋಗ್ಬೇಕಷ್ಟೇ. ಇತ್ಯಾದಿ ಚ ಉತ್ತಮ ಕ್ಷಿಪ್ಯ ಸಮಾಧದ ಸೂತ್ರ ಉಪನ್ಯಸ್ಯ ಅಕ್ಷೇಪಾಂಶಂ ತಾವದ್ವ್ಯಾಚೇಷ್ಟೇನಾ ಇತಿ ನ ಜೀವೋ ಅಣು ವ್ಯಾಪ್ತಾ ಹಿ ಆತ್ಮನಃ ಇತ್ಯಣುತ್ವಾಭಿದಾಯಕ ಶ್ರುತೇ. ವ್ಯಾಪ್ತ ಅಂತ ಹೇಳ್ತಕ್ಕಂಥ ಮಾತಿದೆ, ಹೇಗ್ರಿ ಅಣುವಾಗತ್ತೆ ಅಂತ ಕೇಳಿದರೆ ಉತ್ತರ, ಉತ್ಕಾಂತ್ಯಾದಿಕಂತು ಮನೋಗತ ಆತ್ಮನಿ ಉಪಚರ್ಯತೆ ಇತಿ ಭಾವ ಪರಿಹಾರಾಂಶಂ ವ್ಯಾಚೇಷ್ಟೇ ರಾಯಿತಿ ನೈಚ ಶ್ರುತಿ ವಿಲೇಬಲೇನ ಆತ್ಮನು ವ್ಯಾಪ್ತತ್ವಂ ವಕ್ತವ್ಯಂ ಯಶ್ಯಾಹ ಶ್ರುತೇ ಪರಮಾತ್ಮ ವಿಷಯತ್ವ. ವ್ಯಾಪ್ತಾನ ಶ್ರುತಿನಿಟ್ಟುಕೊಂಡು ಜೀವವ್ಯಾಪ್ತ ಅಂತ ಹೇಳಬಾರದು, ಪರಮಾತ್ಮನ ವಿಷಯದ ಮಾತದು. ಸ ಆತ್ಮ ಇದಂ ಸೃಜತಿ ಇತ್ಯತ್ರ ಪರಮಾತ್ಮನಃ ಪಠಿತವ್ಯ ಪಠಿತತ್ವೇನ ಅಸ್ಯಾಹ ತತ್ಪ್ರಕರಣತ್ವ. ಸ ಆತ್ಮ ಇದಂ ಸೃಜತಿ ಇತ್ಯತ್ರ ಪರಮಾತ್ಮನಃ ಪಠಿತತ್ವೇನ ಅಸ್ಯಾಹ ತತ್ಪ್ರಕರಣತ್ವ. ಸ ಮುಂದೆ ಸ ಆತ್ಮ ಅಂತ ಏಕವಚನ ಕಂಟಿನ್ಯೂ ಆಗಿಬಿಟ್ಟಿದೆ. ಸೊ ದೇವರ ಬಗ್ಗೆ ಹೇಳಿದ್ದೆ ಹೊರತು ನಮ್ಮದಲ್ಲ ಇದು. ಏತದ್ವಾಕ್ಯಸ್ಯ ವಿಷ್ಣುಪರತ್ವೇ ಬಹುವಚನ ವಿರೋಧ ಇತಿ ಚೇನ್ನ. ಏತದ್ವಾಕ್ಯಸ್ಯ ವಿಷ್ಣುಪರತ್ವೇ ಬಹುವಚನ ವಿರೋಧ ಇತಿ ಚೇನ್ನ. ಹಾಗಿದ್ರೆ ವಿಷ್ಣು ಒಬ್ಬನೇ ಇದ್ದಾನೆ, ಬಹುವಚನ ಯಾತಕ್ಕೆ ಉಪಯೋಗಿಸಿದ್ರು ಅಂದ್ರೆ ದೇವರಿಗೆ ಎಲ್ಲ ವಚನ ಉಪಯೋಗಿಸಕ್ ಬರುತ್ತೆ. ಪರಮಾತ್ಮನ್ನೇವ ಆತ್ಮನಃ ಇತಿ ಬಹುವಚನ ಶ್ರವಣಾದಿತಿ ಭಾವ. ಅತಃ ಏವ ಏತಶ್ರುತೇ ಅಬಾಧಕತ್ವೇನ ಉತ್ಕ್ರಾಂತ್ಯಾದೀನಾಂ ಔಪಚಾರಿಕತ್ವ ಕಲ್ಪನಂ ಪರಾಸ್ತಂ. ಆದ್ರಿಂದನೇ ಈ ಶ್ರುತಿ ಎಂಬ ಸ್ಪಷ್ಟವಾಗಿ ದೇವರ ವಿಷಯ. ಆದ್ದರಿಂದ ಉಳಿದವರಿಗೆ ಉತ್ಕ್ರಾಂತ್ಯಾದಿಗಳು ಇರೋದ್ರಿಂದ ಅವರಣುವೇ ಆಗಿದ್ದಾರೆ ಚೇತನರು. ಈಶ್ವರಸ್ಯ ಬಹುವಚನ ವಾಚ್ಯತ್ವೇ ಭೇದಶ್ಚಾದಿತ್ಯತಃ ಏಕೇತಿ. ಈಶ್ವರನಿಗೆ ಬಹುವಚನ ಉಪಯೋಗಿಸಿಬಿಟ್ರೆ ಅದು ಅದೇ ನಮ್ಮಲ್ಲಿ ಸ್ವಾರಸ್ಯ ಇದೆ. ದೇವರಿಗೆ ಬಹುವಚನ ಉಪಯೋಗಿಸ್ತೇವೆ, ಏಕವಚನ ಹೆಣ್ಣು ಮಾಡ್ತೇವೆ. ದೇವರು ಇದ್ದಾನೆ ಹೌದಲ್ಲ, ದೇವರು ಇದ್ದಾನೆ ಪದ ಹೇಗಿದೆ ನೋಡಿ. ದೇವನು ಇದ್ದಾನೆ ಎಂಬುದಿಲ್ಲ, ದೇವರು ಇದ್ದಾರೆ ಅಂತ ಹೇಳೋದಿಲ್ಲ, ದೇವರು ಇದ್ದಾನೆ ಅಂತ ಹೇಳ್ತೇವೆ. ಯಾತಕ್ಕೆ ದೇವರು ಅನ್ನೋ ಶಬ್ದ ಗೌರವ ಹೇಳೋದು, ಬಹುವಚನ ಇದ್ದಾನೆ ಎಂಬುದು ಏನ್ ಹೇಳ್ತಾ ಇದೆ ಫ್ಯಾಕ್ಟ್. ಅದು ದೇವ್ರು ತುಂಬಾ ಜನ, ದೇವ್ರು ಒಬ್ಬನೇ ಇರೋದು. ಅರ್ಥ ಮಾಡಿದ್ರೆ ದೇವ್ರ ಬಗ್ಗೆ ಮಾತ್ರ ಅಂತ ಶಬ್ದ ಉಪಯೋಗಿಸೋದು, ಯಾರಿಗಾಗಿ ಉಪಯೋಗಿಸೋದಿಲ್ಲ. ದೇವರಿದ್ದಾನೆ, ದೇವ್ರು ನೋಡ್ಕೋತಾನೆ ಅದು ಬೇರೆ, ದೇವ್ರು ನೋಡ್ಕೋತಾರೆ, ದೇವರೆಲ್ಲ ಕೇಳಿಸ್ಕೋತಾನೆ. ದೇವರು ದೇವರ ಪದ ಬಿಡೋದಿಲ್ಲ, ಶೀಘ್ರ ಏಕವಚನ ಹೇಳ್ತಾ ಹೋಗೋದು ಕೊನೆಗೆ. ದೇವರು ಅಂತ ಹೇಳಿದ ಪದ ಗೌರವದಿಂದ ಹೇಳಿದ್ದೆ ಹೊರತು ಏನ ಹೇಳೋದು ಕೊಟ್ಟಿಲ್ಲ, ಅವನಿಗೆ ಅವನಲ್ಲಿ ಒಳಗೆ ಭೇದ ಇದೆ ಅಂತ ಹೇಳೋದು ಕೊಟ್ಟಿಲ್ಲ ಅಂತ. ಅದಕ್ಕೆ ಎಂಡ್ ಮಾಡ್ತಿದ್ದಾರೆ, ಎಷ್ಟೆಲ್ಲ ಹೇಳಿ ಸಹ ಅಂತ ಹೇಳ್ಬಿಟ್ರು ಕೊನೆಗೆ. ಏಕಶಬ್ದೈ ದ್ವಿಶಬ್ದಶ್ಚ ಬಹುಶಬ್ದೈಶ್ಚ ಕೇಶವ ಏಕ ಏವ ಉಚ್ಯತೆ. ಈಶ್ವರಸ್ಯ ಬಹುವಚನ ವಾಚ್ಯತ್ವೇ ಭೇದಶ್ಚಾದಿತ್ಯ ಏಕೇ. ಇವರಿಗೆ ವಾಯುದೇವರಿಗೆ ಇದ್ದಾರೆ, ವಾಯುದೇವರು ಇದ್ದಾರೆ ಅಂತ ಯಾರು ಹೇಳ್ತಾರೆ, ಹೇಳೋದಿಲ್ಲ. ಪ್ರಾಣದೇವರಿದ್ದಾರೆ, ದೇವರಿ ಮಾತ್ರ ಸ್ಪೆಷಲ್ ಅದು. ಏಕೇತಿ ಏಕಸ್ಮಿನ್ ಅನೇಕ ವಚನ ಪ್ರಯೋಗಂ ಸಂಪ್ರತಿಪನ್ನ ಸ್ಥಳೇ ದರ್ಶಯತಿ. ಹಾಗಿದ್ರೆ ಏಕಸ್ಮಿನ್ನೇವ ಏಕವಚನ ಪ್ರಯೋಗಂ, ಏಕ ಒಂದರಲ್ಲೇ ಏಕವಚನ ಪ್ರಯೋಗ ಮಾಡಕ್ ಬರುತ್ತಾ ಅಂತ ಕೇಳಿದ್ರೆ ಬರುತ್ತೆ. ಅತ್ರ ಪರಮಾತ್ತದಿತಿ ತದಯಂ ಪ್ರಾಣೋ ಅಧಿತಿಷ್ಠತಿ. ಅತ್ರ ಪರಮಾತ್ಮನಃ ಏಕಶೈವ ಶರೀರಾಧಿಷ್ಠಿತ ಶರೀರ ಅಧಿಷ್ಠಾತೃತ್ವ ಮುಕ್ತ ತತ್ರ ದ್ವಿವಚನಯುಕ್ತ ಮಂತ್ರೌ ಪ್ರಮಾಣಯತಿ ಶ್ರುತಿರಥೋ ನಿರಂತರೇಪಿ ಹರೌ ಬಹುರೂಪತ್ವಾಪೇಕ್ಷೆಯ ಬಹುವಚನಂ ಯುಕ್ತಮಿತಿ ಭಾವ. ಅಲ್ಲಿ ಶ್ರುತಿ ಯಾವುದು ಅಂತ ಹೇಳಿದ್ರೆ ಕಂಪ್ಲೀಟ್ ಆತೇನ ಯಾತಂ ಶ್ರುತಿಯೊಳಗೆ ಏಕವಚನ ದ್ವಿವಚನ ಕಂಬೈನ್ ಮಾಡಿದ್ದಾರೆ. ಹೇ ಅಶ್ವಿನೌ ಆಶುಗತಿ ಮನಸೋ ಜವೀಯಸ ಪಟುತಾ ತೇನ ಶರೀರ ರೂಪೇಣ ರಥೇನ ಆಯಾತಂ ಶರೀರೇ ಸನ್ನಿಹಿತೋ ಭವತಂ. ನಮ್ಮ ಶರೀರ ಸನ್ನಿಹಿತರಾಗಬೇಕು ನೀವು. ಎಂ ರಥಂ ಇವಯೋ ಅರ್ಥಮೇವ ದೇವಾ ಕೃತವಂತಹ. ಈ ದೇಹನ ನಿಮ್ಮ ರಥ. ಯತ್ ಸಂಬಂಧಾಚ್ಯ ಜೀವಸ್ಯ ಭಗವತ್ಪ್ರಸಾದೇನ ವಿದ್ಯೋತ್ಪನ್ನಂ ತತ್ವಜ್ಞಾನಂ ಜೀವನ್ಮುಕ್ತಿ ಮುಕ್ತವಸ್ಥೆ ಚ ಸಾಧ್ಯೇ ಭವತಃ ಇತಿ ಪ್ರಥಮ ಮಂತ್ರಾರ್ಥ. ನಿಮಿಷಶ್ಚಿತ್ ಚಕ್ಷುರ್ನಿಮೇಷಣಾದಪಿ ವಾಂ ಯುವಯೋ ಸಕಾಶಾತ್ ಸಕಾಶಾದಿ ಅವನಂ ತದಾತ್ಮದಂತಿಕೆ ಭವತು ಇತಿ ದ್ವಿತೀಯಾರ್ಥ. ಇದೇನಾಗಿದೆ ಬಹುಶಃ ತದಯಂ ಪ್ರಾಣೋಚಿಷ್ಟತೆ ಒಂದು, ಆತೇನ ಯಾತಂ ಒಂದು. ಕೆಲವು ಪಾಠಗಳಲ್ಲಿ ಪೂರ್ತಿ ಶ್ರುತಿ ಪಾಠ ಇದೆ, ಕೆಲವರು ಇಷ್ಟೇ ಪಾಠ ಇದೆ. ಟೀಕಾರಿಗೆ ಯಾವ ಸಮ್ಮತ ಅಂತ ಕೇಳಿದ್ರೆ ಇಡೀ ಶ್ರುತಿ ಪಾಠನೇ ಅರ್ಥ ಹೇಳಿದ್ದಾರ. ಪೂರ್ತಿ ಶ್ರುತಿ ಹೇಳಿದಾಗ ಆಚಾರ ಪೂರ್ತಿ ಕೋಟ್ ಮಾಡಿದ್ದಾರೆ ಅಂತ ಅರ್ಥ. ಪೂರ್ತಿ ಅರ್ಥಕ್ಕೆ ಆಚಾರ ಕೋಟ್ ಮಾಡಿದಾಗ ಶ್ರುತಿ ಅರ್ಥ ಹೇಳೋದಿಲ್ಲ ಟೀಕಾರಾಗಿ. ಎಷ್ಟೋ ಪಾಠಗಳಲ್ಲಿ ಏನಾಗುತ್ತೆ, ಶ್ರುತಿನ ಒಂದೇ ಪದ ಹೇಳೋದು ಉಂಟು, ಪೂರ್ತಿ ಶ್ರುತಿ ಹೇಳೋದು ಉಂಟು. ತತ್ವಪ್ರದೀಪಿಕ ಇತ್ಯಾದಿ ಪಾಠಗಳಲ್ಲಿ ಕೆಲವು ಸ್ಫೂರ್ತಿ ಇರುತ್ತೆ, ಇದರಲ್ಲಿ ಸ್ವಲ್ಪ ಇರುತ್ತೆ, ಇದರಲ್ಲಿ ಪೂರ್ತಿ ಅಲ್ಲಿ ಸ್ವಲ್ಪ ಇರುತ್ತೆ. ಪಾಠಾಂತರ ಅಂತ ಪ್ರಶ್ನೆ ಬಂದಾಗ ಡಿಸೈಡ್ ಮಾಡಲಿಕ್ಕೆ ಇದು ಹೇತು. ಇಲ್ಲಿ ಪೂರ್ತಿ ವಾಕ್ಯ ಟೀಕಾ ಅರ್ಥ ಬರೆದಿರ್ತಾರೆ, ಆಚಾರ್ಯ ಏನ್ ಮಾಡಿದ್ದಾರೆ ಅಂತ ಅರ್ಥ. ಅಲ್ಲಿ ಪೂರ್ತಿ ಶ್ರುತಿ ಕೋಟ್ ಮಾಡಿದ್ದಾರೆ ಅಂತ, ಎರಡು ಶ್ರುತಿನ ಪೂರ್ತಿ ಕೋಟ್ ಮಾಡೋದಕ್ಕೆಲ್ಲ ವಿಷಯ ಪೂರ್ತಿ ಬರೆದ್ರು ಟೀಕಾರ. ಬಟ್ ಏನಾಯ್ತು, ಇದರಿಂದ ಯಾವುದೇ ದೃಷ್ಟಿಯಿಂದ ಕೂಡ ಜೀವನಿಗೆ ಅಣುತ್ವ ತಪ್ಪಲಿಲ್ಲ, ಪರಮಾತ್ಮನಿಗೆ ವ್ಯಾಪ್ತತ್ವ ಹೋಗಲಿಲ್ಲ ಅದನ್ನ ಹೇಳಿದ್ರು. ಓಂ ಸಶಬ್ದ ಉನ್ಮಾನಾಭ್ಯಾಂಚ ಓಂ, ಇನ್ನು ಅನೇಕ ಪ್ರಶ್ನೆ ಸಬ್ಯೂಸ್ ಇವೆ ಅದೆಲ್ಲ ಕೂಡ ಡಿಸೈನ್ ಮಾಡ್ತಾ ಇದ್ದಾರೆ. ಆ ಜೀವ ಅಣುವಾಗಿಬಿಟ್ರೆ ದೇಹದಲ್ಲಿ ಇದ್ದಾನಲ್ಲ ಜೀವ ಅಣು, ಇಲ್ಲಿ ಜೀವ ಎಲ್ಲೋ ಒಂದು ಕಡೆ ಇದ್ದಾನೆ, ಮತ್ತೆ ಎಲ್ಲ ಕಡೆ ಅನುಭವ ಹೇಗೆ ಬರುತ್ತೆ ಅವನಿಗೆ? ಹಾಗಿದ್ರೆ ಮುಂದಿನ ಪ್ರಶ್ನೆ, ಹಿಂದೆ ಹೇಳಿದ್ನಲ್ಲ ದೇಹ ಪರಿಮಾಣ ಜೀವ ಅಂತ ಯಾತಕ್ಕೆ ಹೇಳ್ತೀವಿ ಅಂದ್ರೆ, ದೇಹದ ಯಾವ ಭಾಗದಲ್ಲಾಗೋ ಒಂದು ಬಂಧನ ಕೂಡ ಜೀವನ ಮುಟ್ಟುತ್ತಾ, ಆದ್ರಿಂದ ಅವನು ವ್ಯಾಪ್ತ ಅಂತ ಅವನು ಆರ್ಗ್ಯುಮೆಂಟ್ ಕೊಟ್ಟಿದ್ದ. ನಾ ಅಲ್ಲ ಅಣು ಅಂತ ಹೇಳಿದ್ವಿ, ಹಾಗೆ ಎಕ್ಸ್ಪ್ಲೇನ್ ಮಾಡಿ, ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಈಗ? ಜೀವ ಅಣು, ಇಲ್ಲಿ ಜೀವ ಇಲ್ಲ ಅಂದ್ರೆ ಮುಡಿಚಿದ್ರೆ ನೋವಾಕಾಗತ್ತಿಲ್ಲಿ, ಜೀವ ಎಲ್ಲಿದ್ದಾರೆ ಅಲ್ಲಿ ಚುಚ್ಚಿದ್ರೆ ಮಾತ್ರ ನೋವಾಗ್ಬೋದು, ಬೇರೆ ಕಡೆ ಯಾಕೆ ನೋವಾಗುತ್ತೆ? ಪ್ರಶ್ನೆ ಆಗಿದೆ. ವ್ಯಾಪ್ತ ಅಂದ್ರೆ ಸಮಸ್ಯೆ ಬರೋದಿಲ್ಲ, ಯಾತಕ್ಕೆ? ಅಲ್ಲೂ ಜೀವ ಇದ್ದ ನೋವಾಯ್ತು ಅಂತ ಹೇಳ್ಬೇಕು, ಇಲ್ಲಿ ಯಾಕೆ ಬಂತು? ಉತ್ತರ ಕೊಡ್ಬೇಕು, ಈಗ ಅದೆಲ್ಲ ಕೊಡ್ತಾ. ಇದಿಷ್ಟ ಗಟ್ಟಿಯಾದಷ್ಟು ಕೂಡ ನಮಗೆ ಉಪಯೋಗ ಆಗುತ್ತ, ಧ್ಯಾನ ಚಿಂತನೆಗೆಲ್ಲ ಬೇಕೇ ಬೇಕು ವಿಷ್ಣು ಕೂಡ. ಹೌದು ಹೌದು, ಇವತ್ತು ಸಾಯಂಕಾಲ ಪ್ರವಚನ ಇದೆ, ಪುರಂದರದಾಸರ ಆರಾಧನೆ ನಿಮಿತ್ತ ಸಾಯಂಕಾಲ ಪ್ರವಚನ ಇರುತ್ತೆ ಇಲ್ಲಿ. ಏನ ಹೇಗೆ ಹೇಗೆ ಅಂತ ಅನುಭವ ಬರೋದಾದ್ರೆ, ಎಲ್ಲ ವ್ಯಾಪ್ತಿ ಅಂದ್ಮೇಲೆ ಅಣು ಅಲ್ಲ, ಹಾಗಿದ್ರೆ ವ್ಯಾಪ್ತನಾದ್ರೆ ಅಣು ಅಲ್ಲ, ಅಣು ಅಂತ ಹೇಳಿದ್ಮೇಲೆ ವ್ಯಾಪ್ತಿ ಬರಬಾರದು. ಎಕ್ಸ್ಪ್ಲೇನ್ ಮಾಡ್ಬೇಕಿದ್ರು ಮಾಡ್ತಾರದು, ಯಾವಾಗ ನಿಮ್ಗೆ ಕಣ್ಣು ಹೋಗ್ಬಿಡುತ್ತೆ ಪಾಠ. ನಾಳೆ ಪಾಠ ಇರೋದಿಲ್ಲ ಪಾಠ್ಯ, ವ್ಯಾಸಮತ್ವ ನೀವು ಮಾರ್ಚ್ ಈ ತಿಂಗಳಿಗೆ ಮುಗಿದೋಗುತ್ತೆ, ಎಷ್ಟೋ ದಿನದ ಈ ತಿಂಗಳಿಗೆ ಮುಗಿಯುತ್ತೆ, ನೆಕ್ಸ್ಟ್ ಮಂತ್ ಮುಗಿಯುತ್ತೆ. ಮುಗಿಯೋರೆಲ್ಲ ಅದನ್ನ ಮತ್ತೆ ಹೊಸ ರಿನ್ಯೂವಲ್ ಮಾಡಿಸ್ಕೋಬೇಕು, ಮುಗಿಯೋರೆಲ್ಲ ಕೂಡ ಮುಂದಿನ ತಿಂಗಳಿಂದ ಬರಬೇಕಾದ್ರೆ ರಿನ್ಯೂ ಮಾಡಿಸ್ಕೊಂಡು ಬರುತ್ತೆ. ಅದು ಈ ಸರ್ತಿ 500 ರೂಪಾಯಿ ಅಲ್ಲ, 600 ರೂಪಾಯಿ ಸಲ, 5 ವರ್ಷಕ್ಕೆ 1 ವರ್ಷಕ್ಕೆ ಅಲ್ಲ, 5 ವರ್ಷಕ್ಕೆ 600 ರೂಪಾಯಿ, 100 ರೂಪಾಯಿ ಜಾಸ್ತಿ. ಎಲ್ಲ ಪೇಪರ್ ತಿಕ್ಕಾಬಟ್ಟೆ ಜಾಸ್ತಿ ಆಗಿದೆ 2-3 ವರ್ಷದಲ್ಲಿ, ಅದು ಪ್ರಿಂಟ್ ಎಲ್ಲ ರೇಟು ಜಾಸ್ತಿ ಆಗಿದೆ, ಮತ್ತೆ ಜಾಸ್ತಿ ಮಾಡಿಲ್ಲ, ಈಗ ಮಾಡ್ತಾ ಇರೋದು ಅದನ್ನ ಆದಷ್ಟು ಬೇಗ.